ஹரி ஓம் ஸ்ரீ குருப்பியோ நமஹ. அப்ரமம் மங்கரைதம் அஜரம் இமலம் சதா அனந்ததீர்த்தமலம் பதேதா பத்ரயாபகம் வித்யா சித்தாந்த துத்தாந்த வித்வம்சன சக்ஷண விதீர்த்தாகதனே பாஜதா நோ ஹிருதம்பரே அத்திகர்த்த கல்போயம் பிரத்யர்த்தி விதகேசரி வியாசதீர்த்த உருபூயாத் அஸ்மதிஷ்டாத சித்தையே தப்போ வித்யாகத்தியாதி சுக்மோகாகரானம் வாதிராஜகுருன் வந்தே ஹைக்ரிப்ராஷ்யா பூஜ்ய ராகவேந்திராய சித்திதிரமதாய பரதாம் கல்புருக்ஷாய நமதாம் காமதேனவே துர்வாதிதாந்திரவே வைஷ்ணவேந்தீவரேந்தவே ஸ்ரீ ராகவேந்திரவீரமோத்தியாளவே ஆபாரமணி பரியந்தம் குருநாமாபிஷ்ணேத்தியன விக்னா பிரசந்தி சித்தி சமனவசாக ஹரி ஓம் ஸ்ரீ குருப்பியோ நமஹ. நாவு பகவத்கீதையல்லி ஒன்பத்தனே அத்தியாய 9th சாப்டர்னல்லி 11, 12, 13, 14 ஸ்லோகங்களும் பாஷ்ய தாத்பரியங்கள மூலக்கவாக நோடித்தீவி. ಅದನ್ನು ರಾಯರು ಹೇಳಿದಂತಹ ಗೀತಾವೃತ್ತಿಯ ಮೂಲಕವ ಕೂಡ ನೋಡ್ಬಿಡೋಣ ಅಂತೇಳಿ. ಇದು ಸೊ ನಿಮ್ಗೆ ತಿಳಿದ ಐಡಿಯಾಸ್, ಬಟ್ ರಾಯರ ಮಾತುಗಳಲ್ಲಿ ಹೇಗಿದೆ ಅಂತ ನೋಡೋಣ. ಅವಜಾನಂತಿ ಮಾಂ ಮೂಢ ಮಾನುಷೀಂ ಕರ್ಮಾಶಿತಂ ಪರಂಭಾವ ಮದಾನಂತೋ ಮಮ ಭೂತ ಮಹೇಶ್ವರಂ ಮೋಘಾಶ ಮೋಹ ಕರ್ಮಾಣೋ ಮೋಹ ಜ್ಞಾನ ವಿಚೇತಸ ರಾಕ್ಷಸೀ ಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾ. ಅಲ್ಲಿ ಪ್ರಶ್ನೆ, ಯದಿ ಏವಂ ಭವಾನ್ ಜಗತಃ ಸೃಷ್ಟಿ. ಭಗವಂತ ಕೃಷ್ಣ ಹೇಳಿದ್ದಾನೆ, ನಾನು ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲವನ್ನು ಮಾಡುವವನು, ಕರ್ತ, ಸರ್ವಕರ್ತ ನಾನಾಗಿದ್ದೀನಿ ಅಂತ ಹೇಳಿದರೆ ಆವಾಗ ಅವಧಾನಂತೆ ಮಾಮೂಡ ಆದ ನಾವು ನೋಡಿದ್ವಿ ಅರ್ಥ ಬಾಜದ. ಸೊ ಇಲ್ಲಿ ರಾಯರು ಸ್ವಲ್ಪ ಬೇರೆ ಮುಖಗಳನ್ನು ತಗೊಂಡು ಬರ್ತಾರೆ. ಯದಿ ಏವಂ ಭಗವಾನ್ ಜಗತಃ ಸೃಷ್ಟಿ ಸ್ಥಿತಿ ಸಂಹಾರ ನಾನ್ ಕರ್ತ ತರ್ಹಿ ಕುತಃ ಕೇಚಿತ್ವಾಂ ಅವಧಾನಂತಿ ಅಂತೇಳಿ. ಯದಿ ಏವಂ, ಒಂದು ವೇಳೆ ಈ ವಿಧವಾಗಿ ಭಗವಾನ್ ನೀನು ಶ್ರೀಕೃಷ್ಣ ಪರಮಾತ್ಮನೇ ಜಗತಃ ಈ ಪ್ರಪಂಚದ ಸೃಷ್ಟಿ ಸ್ಥಿತಿ ಸಂಹಾರ ನಾಮ ಸೃಷ್ಟಿ ಸ್ಥಿತಿ ಲಯಗಳ ಕರ್ತ ಕರ್ತನಾಗಿ ಕರ್ತ ತರ್ಹಿ ಕರ್ತನಾಗಿದ್ದರೆ ಆವಾಗ ಕುತಃ ಯಾವ ಕಾರಣದಿಂದ ಕೇಚಿತ್ ಕೆಲವರು ತ್ವಾಂ ಅವಧಾನ ಜಗತ್ ನೀನೆಲ್ಲ ಮಾಡ್ತಾ ಇದ್ದೀವಿ ಸೃಷ್ಟಿ ಸಂಹಾರ ಎಲ್ಲ ಮಾಡುವವನು, ನಿನ್ನ ತಪ್ಪಾಗಿ ತಿಳ್ಕೊಳ್ಳೋಕೆ ಯಾಕೆ ಸಾಧ್ಯ ಇದೆ? ಹೌ ಕ್ಯಾನ್ ಸಮ್ ಪೀಪಲ್ ಅಂಡರ್ಸ್ಟ್ಯಾಂಡಿಂಗ್ ಎ ರಾಂಗ್ ವೇ, ತಪ್ಪಾಗಿ ನಿನ್ನ ಹೇಗೆ ತಿಳ್ಕೊಳ್ಳೋಕೆ ಸಾಧ್ಯವಾಗುತ್ತೆ, ನೀನೆಲ್ಲ ಸೃಷ್ಟಿ ಮಾಡ್ತಾ ಇದ್ದಿ ಅಂತ ಹೇಳಿ. ಯಾಕಂದ್ರೆ ಇನ್ನೊಂದು ಅವಜ್ಞಾನೇ ಅಪಿ ತೇಷಾಂ ಅನರ್ಥ ಅಭಾವಾತ್ ಅಂತ ಹೇಳಿ, ನೀನೇ ಎಲ್ಲ ಮಾಡುವವನಾಗಿದ್ದೆ ಸೃಷ್ಟಿ ಲಯಗಳು, ಯಾರಾದರೂ ನಿನ್ನ ಅವಜ್ಞಾನ ಮಾಡಿದ್ರೆ ಅಂತ ತಪ್ಪಾಗಿ ತಿಳ್ಕೊಳ್ಳೋದು, ಅವಹೇಳನ ಮಾಡೋದಾಗಿ ದೇವರೇನ್ ಮಾಡ್ತಿಲ್ಲ, ಅದೇ ದೇವರ ಬಗ್ಗೆ ಅಂತ ಹೇಳಿದ್ರೆ ನೀನೇ ಸೃಷ್ಟಿ ಮಾಡುವವನಾದ್ರೆ ಇಮ್ಮಿಡಿಯೇಟ್ ಆಗಿ ಒಂದು ತಲೆ ಮೇಲೆ ಒಂದು ಕಲ್ಲು ಬಿಡೋ, ಏನೋ ಸಮಥಿಂಗ್ ಬ್ಯಾಡ್ ಶುಡ್ ಹ್ಯಾಪನ್ ರೈಟ್ ಅವೇ. ಅವಜ್ಞಾನೇ ಅಪಿ ತೇಷಾಂ ಅನರ್ಥ ಅಭಾವಾತ್, ಅವಜ್ಞಾನ ಮಾಡಿದರು ಯಾರು ಅವಜ್ಞಾನ ಮಾಡ್ತಾ, ಅವಜ್ಞಾನ ಮಾಡೋದಂದ್ರೆ ಭಗವಂತನನ್ನು ಕಡಿಮೆಯಾಗಿ ನೀಚವಾಗಿ ಮಾತಾಡೋದು, ತಪ್ಪಾಗಿ ತಿಳಿಯೋದು, ತಪ್ಪಾಗಿ ಹೇಳುವುದು, ತಪ್ಪು ಚಿತ್ರೀಕರಣ ಮಾಡುವುದು, ಕಡಿಮೆ ಚಿತ್ರೀಕರಣ ಮಾಡುವುದು, ಇದೆಲ್ಲ ಮಾಡುವುದು, ಇದೆಲ್ಲ ಮಾಡಿದರೆ ಮಾಡಿದವರಿಗೆ ಏನಾಗ್ತಾ ಇಲ್ಲ, ಸಂಬಡಿ ಸ್ಪೀಕಿಂಗ್ ಯುಲ್ ಇಲ್ಲ ಪರಮಾತ್ಮ, ಅವ್ರಿಗೇನಾಗ್ತಾ ಇಲ್ಲ. ತೇಷಾಂ ಅನರ್ಥ ಅಭಾವಾತ್, ಅವರಿಗೆ ಅನರ್ಥ ಯಾವುದು ಆಗ್ತಾ ಇಲ್ಲ ಆದ್ದರಿಂದ, ಅನರ್ಥ ಅಭಾವ ಅಭಾವ ಇಲ್ಲದೆ ಅನರ್ಥ ಆಗ್ತಾ ಇಲ್ಲ ಆದ್ದರಿಂದ ಸರ್ವಕರ್ತ ಅಹಂ ಇತಿ ಪ್ರಾಗ್ ಉಕ್ತಂ ಅಯುಕ್ತಂ, ಸರ್ವಕರ್ತ ನಾನೇ ಅಂತ ನೀನು ಪ್ರಾಗ್ ಉಕ್ತಂ ಮುಂಚೆ ಹೇಳಿದ ಮಾತು ಅಯುಕ್ತ, ಇಟ್ಸ್ ನಾಟ್ ಪ್ರಾಪರ್, ಇಟ್ಸ್ ನಾಟ್ ಕರೆಕ್ಟ್. ಯಾಕಂದ್ರೆ ಇಫ್ ದೇ ಆರ್ ಡೂಯಿಂಗ್ ಸಮಥಿಂಗ್ ರಾಂಗ್ ದೇ ಶುಡ್ ಹ್ಯಾವ್ ಬೀನ್ ಪನಿಶ್ ರೈಟ್ ಅವೇ, ಬಟ್ ದೇ ಆರ್ ನಾಟ್ ಬೀನ್ ಪನಿಶ್ಡ್. ಸೊ ಅತ ಆಹ ಅವಧಾನಂತಿ ಇತ್ಯಾದಿ, ಅದಕ್ಕೆ ಎರಡು ಶ್ಲೋಕಗಳು ಹೊರಟಿದೆ, ಈ ಎರಡು ಶ್ಲೋಕಗಳು ಇದಕ್ಕಾಗಿ ಹೊರಟಿದೆ, ಅದರ ಸಮಾಧಾನವನ್ನು ಕೊಡುವುದಕ್ಕಾಗಿ, ದಟ್ ಇಸ್ ಅನದರ್ ಥಿಂಗ್. ಇನ್ನೊಂದು ಮಾನುಷೀನ್ ತನುಮಾಶಿತಂ ಅಂದ್ರೆ ನಾವು ನೋಡಿದ್ವಿ ಮಾನುಷೀನ್ ತನು ಮಾನುಷ ದೇಹ ಅಧಿಷ್ಠಿತೋ ಅಯಮಿತಿ ಮೂಢಲೋಕ ಭ್ರಾಂತಿ ವಿಷಯ ಮಾಮಿತಿವ, ಅಂದರೆ ಭಗವಂತನಿಗೆ ಮನುಷ್ಯ ದೇಹವೇ ಇದೆ ಅಂತ ಭ್ರಾಂತಿಗೊಳಗಾದ್ರೆ ಹೇಗಾದ್ರೆ ತಿಳ್ಕೊಳ್ತಾ ಇದ್ರು, ಹಾಗೆ ಮಾಡುವುದೊಂದು ಅವಧಾನ ಅಂದ್ರೆ ಭಗವಂತನಿಗೆ ಮನುಷ್ಯ ದೇಹ ಇದೆ ಅಂತ ತಿಳಿಯುವುದು ಒಂದು. ಇಲ್ಲ ಅಜ್ಞಾನ ಅವಜ್ಞಾನ ಕಾರಣತೆಯ ಮಾನುಷಿ ಮನುಷ್ಯ ದೇಹ ಸಾದೃಶ್ಯೇನ ಪ್ರತೀಯಮಾನ ಅಂತರೂ ಆಶ್ರಿತಮಿತಿ ವಾ ಅರ್ಥ. ಅಂದ್ರೆ ಅಜ್ಞಾನ ಅಜ್ಞಾನಿಗಳು ಯಾರಿದ್ದಾರೋ ಅವುಗಳಿಗೆ ಅವಜ್ಞಾನ ಬರುವುದಕ್ಕೆ ಕಾರಣವಾಗಿ ಮಾನುಷಿ ಅಂತ ಅಂದ್ರೆ ಮನುಷ್ಯ ದೇಹ ಅಂತ ಇಲ್ಲಲ್ಲ, ಮನುಷ್ಯ ದೇಹ ಸಾದೃಶ್ಯವಾದ ಅದಕ್ಕೆ ಸಮಾನವಾದ ದೇಹ ಅಂದ್ರೆ ಒಂದು ಮನುಷ್ಯ ದೇಹ ತಾಳಿದ್ದಾನೆ ಅನ್ನೋದೇ ರಾಂಗ್ ಇನ್ಫಾರ್ಮೇಶನ್, ಹಾಗೆ ತಿಳ್ಕೊಳ್ಳೋದು. ಇಲ್ಲ ಮನುಷ್ಯ ದೇಹದಂತೆ ದೇಹ ತಾಳಿದ್ದ ಪರಮಾತ್ಮನನ್ನು ಅಂದ್ರೆ ಮಾನುಷಿ ದೇಹ ಮಾಡಿದ ಅಂದ್ರೆ ಮನುಷ್ಯ ದೇಹ ತಾಳಿದಂತ ಅರ್ಥ ಮಾಡದೆ ಮನುಷ್ಯ ದೇಹದಂತೆ ಹಾಗೆ ಕಾಣಿಸುವ
ಇಟ್ ಲುಕ್ಸ್ ಲೈಕ್ ದಟ್. ಆಗಿರುವಂತಹ ದೇಹವನ್ನು ಧಾರಣೆ ಮಾಡಿದಂತಹ ಪರಮಾತ್ಮ, ದಟ್ ಇಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್. ಒಂದು ಅದು ಭ್ರಾಂತಿ ವಿಷಯ, ಆ ಮೊದಲನೇ ಅರ್ಥ ಕೊಟ್ರೆ. ಎರಡನೇ ಅರ್ಥ ಕೊಟ್ರೆ, ಮನುಷ್ಯ ದೇಹ ಸದೃಶವಾದ ದೇಹ ತಾಳಿದ ಪರಮಾತ್ಮ ಇಸ್ ಎ ಡಿಸ್ಕ್ರಿಪ್ಷನ್ ಆಫ್ ದಿ ಪರಮಾತ್ಮ. ಅಂತಹ ಪರಮಾತ್ಮನು ತಪ್ಪಾಗಿರು, ತಪ್ಪಾಗಿ ಹೋದಂದ್ರೆ ಏನು, ಅವನನ್ನು ಈ ಮನುಷ್ಯ ದೇಹ ಅಂತ್ಯ ಕಾಣುವ ದೇಹ ಧರಿಸಿದ ಪರಮಾತ್ಮನನ್ನು ಅವನು ಯಾವುದೇ ಮನುಷ್ಯ ದೇಹದಿಂದ ಧರಿಸಿದಾನೆ. ದಟ್ ಪಾರ್ಟ್ ಈಸ್ ಸಿದ್ಧಾಂತದಿಂದ ಬಂದಿದ್ದು. ಮನುಷ್ಯ ದೇಹ ಅಂತ್ಯ ಕಾಣುವ ದೇಹ, ಅವನನ್ನು ತಪ್ಪಾಗಿ ತಿಳ್ಕೊಳ್ಳುವುದಂದ್ರೆ ಅವನು ಸೃಷ್ಟಿಸಿದ ಲಯಗಳು ಮಾಡ್ತಾ ಇಲ್ಲ ಅಂತ ತಿಳ್ಕೊಳ್ಳುವುದು, ಇಲ್ಲ ಅವನಿಗೆ ಅಷ್ಟು ಮಹಿಮೆ ಇಲ್ಲ ಅಂತ ತಿಳ್ಕೊಳ್ಳುವುದು, ಹೀಗೆ ತಿಳ್ಮಾಡುವುದು. ಸೊ ಟೂ ವೇಸ್ ಆಫ್ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್. ಒಂದು ಮನುಷ್ಯ ದೇಹವನ್ನೇ ತಾಳೆ ಹಾಕೊಂಡು ಒಂದು ರಾಂಗ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲ, ಮನುಷ್ಯ ದೇಹದಂತೆ ದೇಹ ಇದೆ ಆದ್ರೆ ಅವನಿಗೆ ಅಷ್ಟು ಮಹಿಮೆ ಇಲ್ಲ ಅಂತ ತಿಳ್ಕೊಳ್ಳುವುದು, ದಟ್ ಇಸ್ ಆಲ್ಸೋ ರಾಂಗ್. ಹಾಗೆ ಎರಡು ವಿಧವಾಗಿ ತಪ್ಪೆ. ಸೊ ಹಾಗೆ ತಿಳ್ಕೊಳ್ಳುವುದು ಹೇಗೆ ತಪ್ಪಾಗತ್ತೆ ಅಂತ ಹೇಳಿದ್ರೆ, ಅದು ಹೇಳಿದಾಗೆ ಏತೇನ ಸೊ ಅತ್ರ ಹರೇಹೆ ಮಾನುಷ ದೇಹ ಉಕ್ತೇಹೆ ಸಸ್ಯ ಸ ಆಧಾರೇಣ ಅನ್ಯೋನ್ಯ ಧರ್ಮ ಸಂಕ್ರಾಂತಿಯಾದೇಹ ಅವಶ್ಯಂ ಭಾವಾತ್ ಭೂತಭೃತ್ ನತ ಭೂತಸ್ಥ ಇತಿ ಪ್ರಾಗುಕ್ತಿ ಅಯುಕ್ತ ಇತಿ ನಿರಸ್ತಂ. ಮತ್ತೆ ಅಂದರೆ ಏನು, ಮನುಷ್ಯ ದೇಹ ಅಂತನೇ ತಗೊಂಡ್ರೆ ಅರ್ಥ, ಮನುಷ್ಯ ದೇಹವೇ ದಾಳಿದ್ದಾನೆ ಅಂದ್ರೆ ಪೂರ್ವಪಕ್ಷ. ಪೂರ್ವಪಕ್ಷ ಹೇಳ್ತಾರೆ ನೋಡಪ್ಪ, ಇಲ್ಲಿ ಮಾನುಷ್ಯಂ ತನ್ನ ಮಾಷನ್ ಅಂತ ಹೇಳಿದ್ದೀರಾ ನೀವು. ಅಂದ್ರೆ ಮನುಷ್ಯ ದೇಹವನ್ನು ತಾಳಿದ್ದಾರೆ ಅಂದ್ರೆ ದೇಹದಂತ ದೇಹ ಅಂತ ಕೊಳ್ಳದೆ ಮನುಷ್ಯ ದೇಹವನ್ನೇ ತಾಳಿದ್ದಾನೆ ಪರಮಾತ್ಮ ಅಂತ ಹೇಳಿದರೆ, ಆವಾಗ ಮುಂದಿನ ಶ್ಲೋಕಗಳನ್ನು ನೋಡಿ, ನಾವು ನಿಮ್ಗೆ ನೆನಪಿದ್ದರೆ, ಭೂತ ಭೂತ ಭೂತಸ್ಥ ಭಗವಂತನಿಗೆ ಪ್ರಾಕೃತ ದೇಹವಿಲ್ಲ, ಆದ್ದರಿಂದ ಅವನು ಎಲ್ಲ ಪ್ರಾಣಿಗಳನ್ನು ಧರಿಸಿದ್ದರು, ಅವನೆಲ್ಲ ಪ್ರಾಣಿಗಳ ಒಳಗಿದ್ದರು, ಅವನಿಗೆ ಪರಸ್ಪರ ಸಂಪರ್ಕ ಅಂದ್ರೆ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟೀಸ್, ಇಂಟರ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟೀಸ್ ಏನು ಆಗೋದಿಲ್ಲ. ಯಾಕಂದ್ರೆ ಹಿ ಇಸ್ ಡಿಫರೆಂಟ್ ಫ್ರಮ್ ಆಲ್ ದ ರೆಸ್ಟ್, ಈಸ್ ಅಪ್ರಾಕೃತ, ಮಿಕ್ಕದೆಲ್ಲ ಅಪ್ರಾಕೃತ. ಆದ್ದರಿಂದ ಪ್ರಾಕೃತ ವಸ್ತುಗಳ ಒಳಗೆ ಅವನಿದ್ದರು, ಅವನ ಒಳಗೆ ಪ್ರಾಕೃತ ವಸ್ತುಗಳಿದ್ದರು, ಅವನಿಗೆ ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ಪ್ರಾಪರ್ಟೀಸ್ ಆಗೋದಿಲ್ಲ ಅಂತ ಹೇಳಿ ನೀವು ಹೇಳಿದ್ದು ನಿರಸ್ತ ಆಗತ್ತೆ. ಇಟ್ಸ್ ರಾಂಗ್, ಬಿಕಾಸ್ ಹಿ ಹ್ಯಾಸ್ ಇಫ್ ಹ್ಯಾಸ್ ಎ ಮನುಷ್ಯ ದೇಹ ದೆನ್ ಮೆಟೀರಿಯಲಿಸ್ಟಿಕ್ ಆಗುತ್ತೆ, ಪ್ರಾಕೃತವಾಗಿ ಬಿಡುತ್ತೆ. ಪ್ರಾಕೃತವಾದರೆ ಪ್ರಾಕೃತಕ್ಕೆ ಪ್ರಾಕೃತಕ್ಕೆ ಇಂಟರ್ಚೇಂಜ್ ಆಫ್ ಪ್ರಾಪರ್ಟೀಸ್ ಆಗುತ್ತೆ. ಅಂದ್ರೆ ಈಗ ಒಂದು ಸರ್ಫೇಸ್ ಇರುತ್ತೆ, ಹಾಟ್ ಆಗಿರುತ್ತೆ, ಅದರ ಮೇಲೆ ಒಂದು ಪಾತ್ರೆ ಇದ್ರೆ ಅದು ಹಾಟ್ ಆಗುತ್ತೆ. ಕಾಂಟ್ಯಾಕ್ಟ್ ಇದ್ದಾಗ ಬೋತ್ ಆರ್ ಪ್ರಾಕೃತ, ದೆನ್ ದೇರ್ ಇಸ್ ಎನ್ ಎಕ್ಸ್ಚೇಂಜ್ ಆಫ್, ಒಂದರ ಹೀಟ್ ಇನ್ನೊಂದಕ್ಕೆ ಹೋಗುತ್ತೆ, ಹೀಗೆ ದೇರ್ ಇಸ್ ಎ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟೀಸ್. ಸೊ ನಿಮಗೆ ಮನುಷ್ಯ ದೇಹವಿದ್ದರೆ ಮುಂಚೆ ಹೇಳಿದ ಭೂತ ಭೃತ್ನದ ಭೂತಸ್ಥ ಇದೆಲ್ಲ ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಟಿದ್ದೀರಾ, ಅದೆಲ್ಲ ರಿಜೆಕ್ಟ್ ಮಾಡಬೇಕು ಅನ್ನುವ ಒಂದು ಇನ್ನೊಂದು ಆಕ್ಷೇಪ. ಸೊ ದಿಸ್ ಆರ್ ಆಲ್ ದ ಆಕ್ಷೇಪಗಳು, ಅಬ್ಜೆಕ್ಷನ್ ಹೇಳ್ತಾ ಇದ್ದಾರೆ. ತಥಾ ತನು ತನುಮತಃ ಅಭೇದೆಯಪಿ, ಅಂದರೆ ಅದೇ ವಿಧವಾಗಿ ದೇಹಕ್ಕೆ ದೇಹ ಉಳ್ಳವನಿಗೆ ಅಭೇದೇ ಅಪಿ ಭೇದವಿಲ್ಲದೇ ಇದ್ದರೂ ಕೂಡ ಆಶಿತಂ ಇತಿ ಉಕ್ತಿಸ್ಸ ಚೈತ್ರ ದೇಹ ಚೈತ್ರಾಧೀನೋ ಯಥಾ ತಥಾ ಭಗವದ್ದೇಹೋಪಿ ಸ್ವಾಧೀನ ಇತಿ ಸ್ವಾಧೀನತ್ವ ಗುಣಯೋಗಾತ್ ಗೌಣಿ ಇತಿ ಮಮ ಆತ್ಮ ಇತಿ ಅತ್ರ ಅಭೇದ ಉಕ್ತಿ ನ ವಿರುದ್ಧ ಇತಿ. ಇನ್ನೊಂದು ಅಬ್ಜೆಕ್ಷನ್ ಏನಂತ ಹೇಳಿದರೆ ನೋಡ್ರಿ, ಭಗವಂತ ತನುಮಾಶಿತ ಅಂತ ಹೇಳಿದ್ದಾರೆ. ತನುಮಾಶಿತ ಅಂದ್ರೆ ಅವನು ಒಂದನ್ನು ಆಶ್ರಯ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದಂತೆ. ಹೀಸ್ ಟೇಕಿಂಗ್ ಆಶ್ರಯ ಇನ್ ಹಿಸ್ ಬಾಡಿ. ಸೊ ಹೀಸ್ ಟೇಕಿಂಗ್ ಹಿಸ್ ಬಾಡಿ ಆಸ್ ಸಮಥಿಂಗ್ ದಟ್ ಹಿ ನೀಡ್ಸ್ ಅ ಸಪೋರ್ಟ್ ಅಂತ ಹೇಳಿದಂತೆ ಆಗತ್ತೆ. ಸೊ ದಿಸ್ ಇಸ್ ನಾಟ್ ರೈಟ್ ಅಂತ ಇನ್ನೊಂದು ಅಬ್ಜೆಕ್ಷನ್ ತಗೊಂಡು ಬಂದ್ರೆ, ಈ ಮೂರನೇ ಅಬ್ಜೆಕ್ಷನ್ ಈಗ ರೀಸೆಂಟ್ ಅಬ್ಜೆಕ್ಷನ್ ಕೊಡ್ತಾ ಇದ್ದಾರೆ, ಆನ್ಸರ್ ಕೊಟ್ಟು ಬಿಡ್ತಾ ಇದ್ದಾರೆ. ಏನಂತ ಹೇಳಿದರೆ ಇಲ್ಲಿ ಅಂದ್ರೆ ಅದೇ ಆರ್ಡರ್ ನಲ್ಲಿ ಕೊಡ್ತಾ ಇಲ್ಲ, ಲೇಟೆಸ್ಟ್ ಅಬ್ಜೆಕ್ಷನ್ ಫಸ್ಟ್ ಆನ್ಸರ್ ಕೊಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ ಚೈತ್ರ ದೇಹ ಚೈತ್ರಾಧೀನ ಅಂದ್ರೆ ಒಂದು ಮಿಸ್ಟರ್ ಎಕ್ಸ್, ಮಿಸ್ಟರ್ ಎಕ್ಸ್ ಅವನ ಬಾಡಿ ಅವನ ಕಂಟ್ರೋಲ್ ಇದೆ ಅನ್ನೋ ಜನರಲ್ ಸ್ಟೇಟ್ಮೆಂಟ್, ನಾಟ್ ರಿಯಲಿ ಅವನ ಕಂಟ್ರೋಲ್ ಇಲ್ಲ. ನಾವೇನು ಹೇಳ್ತೀವಿ ಜನರಲ್ ಆಗಿ, ಅವನ ಬಾಡಿ ಹಿಸ್ ಬಾಡಿ ಇಸ್ ಅಂಡರ್ ಹಿಸ್ ಕಂಟ್ರೋಲ್, ಲೂಸ್ ಸ್ಟೇಟ್ಮೆಂಟ್, ಲೌಕಿಕ ಸ್ಟೇಟ್ಮೆಂಟ್. ನೀವು ಹೇಗೆ ಜನರಲ್ ಆಗಿ ಹೇಳ್ತಿರೋ ಹಾಗೆ ಜನರಲ್ ಆಗಿ ನೀವು ತಗೊಂಡ್ರು ಕೂಡ ಭಗವಂತನ ದೇಹ ಭಗವಂತನ ಅಧೀನದಲ್ಲಿದೆ, ಏನ್ ರಾಂಗ್ ಅದನ್ನ? ಸೊ ದೇರ್ ಇಸ್ ನಥಿಂಗ್ ರಾಂಗ್ ಅಂದ್ರೆ ಅವನದ್ದು ಅವನ ಅಧೀನವೇ ಇದೆ, ಅವನ ದೇಹ ಅವನ ಅಧೀನ. ನಿಜವಾಗಿ ಆಕ್ಚುಲ್ ಆಗಿ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಮಿಸ್ಟರ್ ಎಕ್ಸ್ ಬಾಡಿ ಅವನ ಅಧೀನದಲ್ಲಿ ಇಲ್ಲ. ಅದು ಲೌಕಿಕವಾಗಿ ನಾವು ಹೇಳುವ ಲಿಮಿಟೆಡ್ ಆಗಿ ಹೇಳುವ ಅರ್ಥ ಭಗವಂತನಲ್ಲಿ ಪೂರ್ಣವಾಗಿ ಅನ್ವಯ ಆಗುತ್ತೆ. ಅವನ ದೇಹ ಅವನ ಅಧೀನದಲ್ಲಿಯೇ ಇದೆ, ಈ ಕಂಟ್ರೋಲ್ಸ್ ಇಸ್ ಓನ್. ಬಟ್ ಅವನಿಗೆ ಬೇರೆ ದೇಹ ಇರಬೇಕಂತಿಲ್ಲ, ಅವನಿಗೆ ಅಭೇದವಾದ ಅಭಿನ್ನವಾದ ಹಿ ಅಂಡ್ ಹಿಸ್ ಬಾಡಿ ಆರ್ ನಾನ್ ಡಿಫರೆಂಟ್, ಬಟ್ ಸ್ಟಿಲ್ ಇಟ್ ಈಸ್ ಅಂಡರ್ ಹಿಸ್ ಓನ್ ಕಂಟ್ರೋಲ್. ಅಂದ್ರೆ ತನ್ನದೇ ಆದ ತನಕ್ಕಿಂತ ಅಭಿನ್ನವಾದ ತನ್ನ ದೇಹ ತನ್ನ ಅಧೀನದಲ್ಲಿಯೇ ಇದೆ ಭಗವಂತ ಅಂತ ತಿಳ್ಕೊಂಡ್ರೆ ಅದಕ್ಕೇನು ವಿರುದ್ಧ ಇಲ್ಲ. ಸೊ ಇಟ್ ಡಸ್ ನಾಟ್ ಸೇ ದಟ್ ಇಟ್ ಅವನಿಗಿಂತ ಬೇರೆಯ ದೇಹ ಇದೆ ಅಂತ ಹೇಳ್ತಾ ಇಲ್ಲ. ಅವನ ದೇಹ ಅವನ ವಶದಲ್ಲಿದೆ, ಅವನ ದೇಹ ಅವನ ವಶದಲ್ಲಿದೆ, ವಾಟ್ ಇಸ್ ನಾಟ್, ಅದಕ್ಕೆ ಬೇರೆ ದೇಹ ಇರಬೇಕಂತ ಏನು ಹೇಳಬೇಕಾಗಿಲ್ಲ ಅಂತ ಹೇಳಿ ಅದನ್ನು ಮೊದಲು ಸಾಲ್ವ್ ಮಾಡಿದ ಮೇಲೆ, ಏತಾದೃಶಂ ಮಾಂ ಇಂತಹ ನನ್ನನ್ನು ಮೂಢಾಹ ತಾಮಸಾಹ ಭೂತ ಮಹೇಶ್ವರಂ ಭೂತಂ ಸದಾ ವಿದ್ಯಮಾನಂ ಮಹಾಂತಂ ಈಶ್ವರಂ ಗುಣಪರಿಪೂರ್ಣಂ ಪರಂ ಉತ್ತಮಂ ಮಮಭಾವಂ ಯಾಥಾರ್ಥ್ಯಂ ಅಜಾನಂತ. ಭಗವಂತನ ಲಕ್ಷಣಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ನಾನು ಎಂಥವನು ಅಂದ್ರೆ ಅದಕ್ಕೆ ಆ ಲಕ್ಷಣ ಹೇಳ್ತಾ ನನ್ನನ್ನು ಏನ್ ಮಾಡ್ತಾ ಇದ್ದಾರೆ, ಮೂಢಾಹ ತಾಮಸ ಮೂಢರಾದ ತಾಮಸಿಕರಾದ ಜನರು ನನ್ನನ್ನು, ನಾನೆಂಥವನು, ಭೂತ ಮಹೇಶ್ವರಂ. ಭೂತ ಮಹೇಶ್ವರಂ ಅಂತ ಹೇಳಿದ್ರೆ ಎಲ್ಲ ಪ್ರಾಣಿಗಳಿಗಿಂತಲೂ ಸರ್ವೋತ್ತಮನಾಗಿರುವಂತಹವನು, ಮಹಾಮಹಿಮ ಉಪೇತನಾಗಿರುವಂತಹವನು ಅನ್ನುವ ಅರ್ಥ. ಭೂತ ಮಹೇಶ್ವರಂ ಅಂದ್ರೆ ಭೂತಂ ಯಾವತ್ತು ಇರುವ ಮಹಾಂತಂ ಪರಿಪೂರ್ಣತೆ ಕೊಡಿರುವ ಈಶ್ವರಂ ಅಂತೇಳಿ. ಭೂತ ಮಹೇಶ್ವರ ಬೇರೆ ಬೇರೆ ಬೇರೆ, ನಾವು ಮುಂಚೆ ನೋಡಿದಾಗ ಅದೆಲ್ಲ ನೋಡಿದ್ವಿ ಅರ್ಥಗಳನ್ನು. ಭೂತ ಮಹೇಶ್ವರ ಅಂದ್ರೆ ಭೂತ ಒಂದರ್ಥ, ಮಹಾ ಒಂದರ್ಥ, ಈಶ್ವರ ಅಂತ. ಅವನು ಭೂತನೂ ಆಗಿದ್ದಾನೆ, ಮಹಾಂತನೂ ಆಗಿದ್ದಾನೆ, ಈಶ್ವರನೂ ಆಗಿದ್ದಾನೆ. ಇಲ್ಲ ಭೂತ ಅಂತ ತಗೊಂಡು ಮಹಾ ಈಶ್ವರ, ಭೂತ ಮಹಾ ಅಂತ ಈಶ್ವರ. ಸೊ ಪರ್ಮುಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ ಎಲ್ಲ ತಗೊಂಡು ಕೂಡ ಎಲ್ಲದರಲ್ಲಿ ಕೂಡ ಭೂತಂ ಯಾವಾಗಲೂ ಇರುವವನು, ಮಹಾ ಅಂದ್ರೆ ಮಹಾತ್ಮನಾದವನು, ಸರ್ವ ಪರಿಪೂರ್ಣನಾಗಿರುವವನು, ಕಂಪ್ಲೀಟ್ ಇನ್ಫೈನೆಟ್ ಆಗಿರುವವನು. ಈಶ್ವರಂ ಎಲ್ಲರ ಒಡೆಯ, ಎಲ್ಲರ ಸಮರ್ಥ, ಸರ್ವ ಸಮರ್ಥ ಅನ್ನುವ ಅರ್ಥ. ಸೊ ಭೂತ ಮಹೇಶ್ವರಂ ಅನ್ನುವ ಅರ್ಥ. ಅದೇ ವಿಧವಾಗಿ ಭೂತ ಮಹೇಶ್ವರಂ ಅನ್ನೋದಕ್ಕೆ ಅಲ್ಲಿ ಆರೇ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಭೂತ ಮಹೇಶ್ವರಂ ಭೂತಂ ಅಂದ್ರೆ ಸದಾ ವಿದ್ಯಮಾನಂ, ಯಾವಾಗಲೂ ಇರುವವನು. ಮಹಾ ಅಂದ್ರೆ ಮಹಾಂತಂ ಅಂದ್ರೆ ಗುಣಪರಿಪೂರ್ಣನಾದವನು. ಈಶ್ವರಂ ಈಶ್ವರ ಒಡೆಯ ಅಂದ್ರೆ ಸರ್ವೋತ್ತಮನಾಗಿರುವವನು, ಸರ್ವಸಮರ್ಥನಾಗಿರುವವನು. ಆದ್ದರಿಂದ ಪರಂ ಅಂತಲೂ ಕರೀತಾರೆ ಅವನ್ನ, ಸರ್ವೋತ್ತಮನಾಗಿದ್ದಾನೆ ಅನ್ನುವ ಅರ್ಥದಲ್ಲಿ ಈಶ್ವರ. ಸೊ ಗುಣಪರಿಪೂರ್ಣ, ಪರಂ, ಉತ್ತಮಂ, ಮಮ ಭಾವಂ, ನಂತಹ ನನ್ನ ಸ್ಥಿತಿಯನ್ನು, ನಾನೆಂಥವನನ್ನುವುದನ್ನು, ಆ ಯಾಥಾರ್ಥ್ಯಂ ಯಥಾರ್ಥವನ್ನು ಅಜಾನಂತಹ ತಿಳಿಯದೇ ಇದ್ದವರಾಗಿ ಅವಜಾನಂತಿ ಅವಮತಯ ಜಾನಂತಿ ಅಂದ್ರೆ ಕಡಿಮೆಯಾಗಿ ಮಾಡುವುದು, ಅವಮಾನ ಮಾಡುವ ರೀತಿಯಲ್ಲಿ ಹೇಳುವುದು, ಹಾಗೆ ಮಾಡುವುದು ಮಾಡ್ತಾರೆ ಯಾರು, ತಾಮಸ ಜನ ಮೂಢ ತಾಮಸ ಅವಧಾನ. ಬ್ರಹ್ಮರುದ್ರ ರಮಾದೀನಾಂ ಸಾಮ್ಯ ದೃಷ್ಟಿ ಇತ್ಯಾದಿ ತಾತ್ಪರ್ಯ ಉಕ್ತ ದಿಶ ಅನ್ಯದಪಿ ಅವಜ್ಞಾನಂ ಏಮಂದ್ರೆ ಬೇರೆ ವಿಧವಾದ ಅವಜ್ಞಾನ. ಅವಜ್ಞಾನ ಅಂದ್ರೆ ತಪ್ಪಾಗಿ ತಿಳ್ಕೊಳ್ಳುವುದು, ಇನ್ನೂ ತಪ್ಪಾಗಿ ತಿಳ್ಕೊಳ್ಳುವುದು. ಯಾವ ಅದರ್ ಕೈಂಡ್ಸ್ ಏನು, ಬ್ರಹ್ಮರುದ್ರ ರಮಾ ಲಕ್ಷ್ಮಿ ಮೊದಲವರಿಗೆ ಸಮಾನವಾಗಿದ್ದಾರಂತೆ, ಇಲ್ಲ ಅಭಿನ್ನವಾಗಿದ್ದಾರಂತೆ, ಹೀಗೆಲ್ಲ ತಿಳ್ಕೊಳ್ಳುವುದು. ಆಲ್ ದೋಸ್ ಥಿಂಗ್ಸ್ ಆಲ್ಸೋ ಆರ್ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಗಾಡ್ ಅಂತ ಹೇಳಿ ಹೇಳಿದ ಮೇಲೆ ಎರಡನೇ ನಮ್ಗೆ ಮೊದಲ ಅಬ್ಜೆಕ್ಷನ್ಸ್ ಇದ್ದೀವಿ ಏನಂದ್ರೆ, ಅವಮಾನ ಮಾಡು ಅವಜ್ಞೆ ಮಾಡುವವರಿಗೆ ಏನು ಗಡಿಬಿಡ ಆಗ್ತಾ ಇಲ್ಲ, ಅವ್ರಿಗೇನು ಕಷ್ಟ ಬರ್ತಾ ಇಲ್ಲ. ದೇ ಆರ್ ನಾಟ್ ಬೀಂಗ್ ಪನಿಷ್ಡ್ ರೈಟ್ ಅವೇ ಅಂತ ಬರುವ ಅಬ್ಜೆಕ್ಷನ್ಗೆ ಇಲ್ಲ, ದೇ ಆರ್ ಪನಿಷ್ಡ್ ರೈಟ್ ಅವೇ. ಪನಿಷ್ಮೆಂಟ್ ಅನ್ನೋದು ಎರಡು ರೀತಿಯಲ್ಲಿ, ಪನಿಷ್ಮೆಂಟ್ ಅನ್ನೋದು ಅವ್ರ ಮೇಲೆ ಏನೋ ಒಂದು ಕಲ್ಲು ಬಿಡಬೇಕಲ್ಲ, ಸಮಥಿಂಗ್ ಬ್ಯಾಡ್ ನೀಡ್ ನಾಟ್ ಹ್ಯಾಪನ್ ದಟ್ ವೇ. ದ ಬ್ಯಾಡ್ ಕ್ಯಾನ್ ಹ್ಯಾಪನ್ ಇನ್ ಟೂ ವೇಸ್, ಒನ್ ಇಸ್ ಇನ್ ಆಬ್ಸೆನ್ಸ್ ಆಫ್ ಗುಡ್ ಇಸ್ ಆಲ್ಸೋ ಎ ಬ್ಯಾಡ್. ಬ್ಯಾಡ್ ಅಂದ್ರೆ ಅವನಿಗೆ ತಲೆ ಮೇಲೆ ಒಂದು ಬಿಡಬೇಕು, ಆರ್ ಇಯರ್ಸ್ ಗೆಟ್ ಹರ್ಟ್ ಅಂತಾನೆ ಇಲ್ಲ, ಅವನಿಗೆ ಏನೋ ಸಿಗದೆ ಮಾಡುವುದು, ದಟ್ ಈಸ್ ಆಲ್ಸೋ ಬ್ಯಾಡ್. ಆದ್ದರಿಂದ ಆ ವಿಧವಾದ ಬ್ಯಾಡ್ ಆಗತ್ತೆ. ಅವಜಾನತಾಂ ಅನರ್ಥ ಅಭಾವಾದಿತಿ ಹೇತು ಅಸಿದ್ಧ. ಅವಜಾನ ಅವಜ್ಞ ಮಾಡುವವರಿಗೆ ಅನರ್ಥ ಆಗ್ತಾ ಇಲ್ಲ ಅನ್ನುವ ರೀಸನಿಂಗ್ ಹೇತು ಅಸಿದ್ಧ, ದಟ್ಸ್ ನಾಟ್ ರೈಟ್. ಈ ಭಾವ ಅದಕ್ಕೆ ಫಲಂ, ಅದಕ್ಕೆ ವಾಟ್ ಇಸ್ ದ ಔಟ್ಕಮ್ ಆಫ್ ದಟ್ ಅಂತ ಹೇಳ್ತಾ ಇದ್ದಾರೆ. ಮೋಹಕಾಶ ಮೋಹ ಕರ್ಮಾಣ ಅದೆಲ್ಲ ನೋಡಿದ್ವಿ, ಭಾಷಾಗಳು ನೋಡಿದ್ವಿ, ಹೇಳ್ತಾ ಇದ್ದಾರೆ. ಮೋಹಕಾಶಾಹ ವೃಥಾಶಾಹ, ಅವರ ಆಶೆಗಳೆಲ್ಲ ವ್ಯರ್ಥವಾಗುತ್ತೆ. ದೇರ್ ಡಿಸೈರ್ಸ್ ಡೋಂಟ್ ಗೆಟ್ ಫುಲ್ಫಿಲ್ಡ್. ಭಗವದ್ ದ್ವೇಷಿಭಿಃ ಆಶಾಸಿತಸ್ಯ ಸಂಪದಾದೇಹೆ ಪ್ರಾಪ್ತವಪಿ ಆಮುಷ್ಮಿಕಸ್ಯ ನ ಕಸ್ಯಚಿತ್ ಅವಾಪ್ತಿ ಇತ್ಯಥ. ಇಲ್ಲರಿ, ದೇವ್ರ ದ್ವೇಷ ಮಾಡ್ತಾ ಇದ್ದಾರೆ, ಅವ್ರಿಗೆ ಒಳ್ಳೆ ಸಂಪತ್ತು ಬೇಕಾದಷ್ಟು, ಒಳ್ಳೆ ಒಳ್ಳೆ ಮನೆಗಳು ಪ್ರಾಪರ್ಟಿ ಬೇಕಾದಷ್ಟು ಇದರ ಇದೆ, ಆರ್ ಸೋ ಪ್ರಾಸ್ಪರಸ್ ಅಂತ ಹೇಳಿದರೆ, ಆ ಭಗವಂತನ ದ್ವೇಷಿಗಳಿಗೆ ಅವರು ಬೇಕು ಅಂತ ಬಯಸಿದ ಸಂಪತ್ತುಗಳು ಬರಬಹುದು. ಪ್ರಾಪ್ತವಪಿ ಆಮುಷ್ಮಿಕಸ್ಯ ನ ಕಸ್ಯಚಿತ್ ಅವಾಪ್ತಿ. ಆಮುಷ್ಮಿಕ ಮೋಕ್ಷ, ಈ ಇಹಲೋಕ ಸಿಗಬಹುದು, ಪರಲೋಕಕ್ಕೆ ಅವರು ಬೇಕಾಗಿರೋ ಮೋಕ್ಷ ಸಿಗೋದಿಲ್ಲ, ಸ್ವರ್ಗ ಸಿಗೋದಿಲ್ಲ, ಯಾವುದು ಅವ್ರಿಗೆ ಪಾರಲೌಕಿಕವಾದದ್ದು ಯಾವುದು ಸಿಗೋದಿಲ್ಲ. ನ ಕಸ್ಚಿತ್ ಅವಾಪ್ತಿ, ಯಾವುದು ಅವ್ರಿಗೆ ಸಿಗೋದಿಲ್ಲ ಇತ್ಯರ್ಥ ಅಂತ ಹೇಳಿ. ಮೋಹ ಕರ್ಮಾಣ
ಯಜ್ಞಾದಿ ಕರ್ಮಾಣಿ ಚ ತೇಷಾಂ ವೃಥಾ ಏವ. ಮೋಹಕರ್ಮಾಣ ಅಂದ್ರೆ ಅವರು ಮಾಡಿದ ಯಜ್ಞಾಗಳು ಮಾಡ್ತಾರೆ, ಅವೆಲ್ಲ ವ್ಯರ್ಥ. ಈವನಿದ್ದೆ ಪರ್ಫಾರ್ಮ್ ಯಜ್ಞಯಾಗಾದಿಗಳು ಅಫ್ಕೋರ್ಸ್ ಮಾಡಬೇಕನ್ನೋ ಬುದ್ಧಿ ಬರೋದಿಲ್ಲ. ಹಾಗೆ ಅವ್ರು ಮಾಡಿದರೂ ಕೂಡ ಅವರಿಗೆ ಅದಕ್ಕೆ ಸಿಗಬೇಕಾದ ಫಲ, ಯಾಕಂದ್ರೆ ಭಗವಂತನ ದೇಶದಿಂದ ಯಜ್ಞಗಳು ಮಾಡಿದೆ, ಇಲ್ಲಿಂದ ಫಲ ಬರುತ್ತೆ, ಏನು ಫಲವೂ ಬರೋದಿಲ್ಲ. ಸರಿ, ತತ್ವ ವಿಷಯ ಜ್ಞಾನಂ ಸ ತೇಷಾಂ ವೃಥಾ ಏವ ಇತಿ ಮೋಹ ಜ್ಞಾನ. ಇದು ಸ್ವಲ್ಪ ಚೆನ್ನಾಗಿ ತಿಳ್ಕೋಬೇಕು. ಏನಂದ್ರೆ ತತ್ವ ವಿಷಯಕವಾದ ಜ್ಞಾನ ಅವರಿಗೆ ಇದ್ದರೂ ಅದು ವೃಥ ಆಗತ್ತೆ, ಅಂದ್ರೆ ಅವರ ಜ್ಞಾನ ವ್ಯರ್ಥ. ಅಂದ್ರೆ ಅವರಿಗೆ ತತ್ವ ವಿಷಯಕವಾದ ಅಂದ್ರೆ ಒಳ್ಳೆ ಕರೆಕ್ಟ್ ಜ್ಞಾನ ಬರುತ್ತೆ, ಬಟ್ ಅದು ವ್ಯರ್ಥವಾಗತ್ತೆ ಅಂತ ಅರ್ಥ ಅಲ್ಲ. ಇಟ್ ಡಸ್ ನಾಟ್ ಮೀನ್ ದೇ ಗೆಟ್ ಗುಡ್ ಕರೆಕ್ಟ್ ನಾಲೆಡ್ಜ್, ಬಟ್ ಸ್ಟಿಲ್ ಇಟ್ ಡಸ್ ಗಿವ್ ದೆಮ್ ದ ರಿಸಲ್ಟ್ ಅಂತ ಅರ್ಥ ಅಲ್ಲ. ಗುಡ್ ಕರೆಕ್ಟ್ ನಾಲೆಡ್ಜ್ ಸಿಗುವ ಅವಕಾಶ ಬಂದರೂ ಅವರಿಗೆ ಕರೆಕ್ಟ್ ನಾಲೆಡ್ಜ್, ಯಾಕಂದ್ರೆ ನಾಳೆ ಜ್ಞಾನ ಏನೈವ ಪರಂಪದಂ, ಅವರಿಗೆ ಸರಿಯಾದ ತತ್ವಜ್ಞಾನ ಬಂದ್ರೆ ಮೋಕ್ಷ ಬರಲೇಬೇಕು. ಅವ್ರ ಜ್ಞಾನ ವ್ಯರ್ಥವಾಯ್ತಂದ್ರೆ ಒಳ್ಳೆ ತತ್ವಜ್ಞಾನ ಬಂತರಿ ಅದು ವ್ಯರ್ಥವಾಯ್ತರಿ ಅಂತ ಹೇಳಿದ್ರೆ ಇಟ್ ಬಿಕಮ್ಸ್ ಎಗೇನ್ಸ್ಟ್ ಸಿದ್ಧಾಂತ. ಸಿದ್ಧಾಂತ ಅದು ಹೇಳೋದಿಲ್ಲ. ಮತ್ತೆ ಜ್ಞಾನ ವ್ಯರ್ಥ ಅಂತ ಹೇಳಿದ್ರೆ ಅವರಿಗೆ ಜ್ಞಾನ ಅಂದ್ರೆ ಅವರು ಸರಿಯಾದ ಜ್ಞಾನ ಅಂತ ಭ್ರಮೆ ಇರುವ ಜ್ಞಾನ ಬರುತ್ತೆ ಹೊರತು ನಿಜವಾದ ಸರಿಯಾದ ಜ್ಞಾನ ಬರೋದಿಲ್ಲ. ಉದಾಹರಣೆಗೆ ಬ್ರಹ್ಮ ರುದ್ರಾದಿಗಳು ಸರ್ವೋತ್ತಮರ ಅಂತ ಜ್ಞಾನ ಬರುತ್ತೆ, ಅದು ತಪ್ಪು ಜ್ಞಾನ. ಅವರು ಬ್ರಹ್ಮ ರುದ್ರಾದಿಗಳ ಕುರಿತು ತಪಸ್ಸು ಮಾಡಬಹುದು, ಎಲ್ಲ ಮಾಡಬಹುದು. ಓ ಒಳ್ಳೆ ಜ್ಞಾನ ಇದೆ ರಾವಣನ, ಓ ಜ್ಞಾನ ರಾವಣ ಜ್ಞಾನಿ ಮಹಾಜ್ಞಾನಿ ಮಹಾಜ್ಞಾನಿ, ಈ ಎಲ್ಲ ಇಲ್ಲ ವಿಡಿಯೋ ನಾವು ನೋಡ್ತೀವಿ, ಎಲ್ಲ ಜ್ಞಾನಿ ದೊಡ್ಡ ಜ್ಞಾನಿ ರಾವಣ ಅಲ್ಲ, ಅವನಿಗೆ ಸರಿಯಾದ ಜ್ಞಾನ ಇದ್ದಿಲ್ಲ, ಮೋಹ ಜ್ಞಾನ. ಆದ್ದರಿಂದ ಜ್ಞಾನ ಮೋಹವಾಯಿತು, ವ್ಯರ್ಥವಾಯಿತು, ಮೋಹ ಜ್ಞಾನ ಅಂತ ಹೇಳಿ. ತೇಷಾಂ ವೃಥಾ ಏವ ಇತಿ ಮೋಹ ಜ್ಞಾನ. ನಾಮ ಕೇನ ಅಪಿ, ಅವರಿಗೆ ಜ್ಞಾನಸ್ಯ ಮೋಹತ್ವ ವ್ಯರ್ಥ ಯಾಗತ್ತೆ ಅಂದ್ರೆ ನಾಮ ಕೇನಪಿ ಬ್ರಹ್ಮ ರುದ್ರಾದಿ ಭಕ್ತಿಯಾದಿ ಉಪಾಯೇನ ಅನುತ್ಪತ್ತಿ ಏವ. ಬ್ರಹ್ಮ ರುದ್ರ ಮುಂತಾದವರ ಮೇಲೆ ಭಕ್ತಿ ಮಾಡುವ ಉಪಾಯ ಅವರು ಮಾಡುವುದರ ಮೂಲಕವಾಗಿ ಅವರಿಗೆ ಸರಿಯಾದ ಜ್ಞಾನ ಉತ್ಪತ್ತಿ ಆಗೋದಿಲ್ಲ, ಅನುತ್ಪತ್ತಿ ಏವ ಅಂತೇಳಿ. ಅದಕ್ಕೆ ಬ್ರಹ್ಮಸೂತ್ರ ಒಂದು ಹೇಳ್ತಾರೆ, ಓಂ ಸರ್ವತಃ ಓಂ ಸರ್ವಥಾ ಅಪಿ ತು ತ ಏವ ಉಭಯಲಿಂಗಾತ್ ಓಂ ಅನ್ನುವ ಮೂರನೇ ಅಧ್ಯಾಯದ ನಾಲ್ಕನೇ ಪಾದದ 34ನೇ ಸೂತ್ರ ಅಲ್ಲಿ ಹೇಳ್ತಾರೆ ಏನಂತ ಹೇಳಿದ್ರೆ, ಯಾವಾಗಲೂ ಕೂಡ ತ ಏವ ಉಭಯಲಿಂಗಾತ್, ತೇ ಏವ ಉಭಯಲಿಂಗಾತ್ ಅಂದ್ರೆ ಏನು, ಯಾರಿಗಾದರೆ ತೇ ಅಂದ್ರೆ ಜ್ಞಾನಯೋಗ್ಯ, ಅಂದ್ರೆ ಜ್ಞಾನಯೋಗ್ಯರಿಗೆ ಮಾತ್ರವೇ ತೇ ಏವ ಉಭಯಲಿಂಗಾತ್ ಸರ್ವಥಾ, ಯಾವಾಗಲೂ ಕೂಡ ಯಾರು ಜ್ಞಾನ ಯೋಗ್ಯರಾಗಿದ್ದಾರೋ ಅವರಿಗೆ ಸಿಗಬೇಕಾಗಿದ್ದ ಸರಿಯಾದ ಜ್ಞಾನ ಸಿಗತ್ತೆ ಹೊರತು ಜ್ಞಾನ ಯೋಗ್ಯರಾಗದೇ ಇದ್ದರೆ ಸರಿಯಾದ ಜ್ಞಾನ ಸಿಗುವುದನ್ನು ಪ್ರಸಕ್ತಿಯೇ ಬರೋದಿಲ್ಲ. ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾ, ಸಾಕ್ಷಾತ್ ಚತುರ್ಮುಖ ಬ್ರಹ್ಮದೇವರು ಉಪದೇಶ ಮಾಡಿದರೂ ಸಹಿತ ಅಲ್ಲಿ ಒಂದೇ ಉಪದೇಶವನ್ನು ಮಾಡ್ತಾರೆ ಚತುರ್ಮುಖ ಬ್ರಹ್ಮದೇವರು ಇಂದ್ರನಿಗೂ ಆಮೇಲೆ ವಿರೋಚನ ಇವರಿಬ್ಬರಿಗೂ ಕೂಡ ಬ್ರಹ್ಮದೇವರು ಉಪದೇಶ ಮಾಡ್ತಾರೆ. ಆದರೆ ಜ್ಞಾನಯೋಗ್ಯನಾದ ಇಂದ್ರ ಆ ಜ್ಞಾನವನ್ನು ಸಂಪಾದಿಸ್ತಾನೆ, ಅಯೋಗ್ಯನಾದ ವಿರೋಚನ ಆ ಜ್ಞಾನವನ್ನು ಸಂಪಾದಿಸೋದಿಲ್ಲ. ಅಂದ್ರೆ ಟೂಲ್ ಇಸ್ ಗಿವನ್ ಟು ಬೋತ್, ಬಟ್ ಜ್ಞಾನ ಡಸ್ ನಾಟ್ ಕಮ್. ಯಾರಿಗೆ ಜ್ಞಾನ ಯೋಗ್ಯನಾದ ಇಂದ್ರನಿಗೆ ಜ್ಞಾನ ಬಂತು, ಅಯೋಗ್ಯನಾದ ವಿರೋಚನಿಗೆ ಬಂದಿಲ್ಲ ಜ್ಞಾನ. ಆದ್ದರಿಂದ ವಿರೋಚನ ಜ್ಞಾನ ಸಂಪಾದಿಸದೆ ಇರುವುದು ಇದಕ್ಕೆ ಸಮರ್ಥಕ. ಸೊ ಓನ್ಲಿ ಜ್ಞಾನಯೋಗ್ಯರಿಗೆ ಮಾತ್ರ, ಅವರು ಜ್ಞಾನ ಯೋಗ್ಯರಾಗುವುದರಿಂದಲೂ ಅವರಿಗೆ ಅದಕ್ಕೆ ಬೇಕಾದ ಸರಿಯಾದ ಉಪದೇಶ ಉಪಕರಣಗಳು ಸಿಗುವುದರಿಂದಲೂ ಅವರಿಗೆ ಮಾತ್ರ ಜ್ಞಾನ ಸಿಗುತ್ತೆ. ಜ್ಞಾನ ಅಯೋಗ್ಯರಿಗೆ ಅವರಿಗೆ ಆ ಉಪಕರಣಗಳು ಹೇಳುವವರು ಸಿಕ್ಕಿದ್ರು ಕೂಡ ಇನ್ನೊಂದು ಆ ಸೆಕೆಂಡ್ ಇಲ್ಲ ಅವರಿಗೆ, ಯಾವುದು ಜ್ಞಾನ ಯೋಗ್ಯತೆ ಇಲ್ಲ, ಆದ್ದರಿಂದ ಅವರಿಗೆ ಸಿಗೋದಿಲ್ಲ ಅಂತ ಹೇಳಿ ಆ ಸೂತ್ರ ಅದನ್ನು ಸ್ಪಷ್ಟ ಮಾಡುತ್ತೆ. ಆದ್ದರಿಂದ ಆ ಸೂತ್ರದ ಪ್ರಕಾರ ಅವರಿಗೆ ಜ್ಞಾನ ವ್ಯರ್ಥವಾಯಿತು ಅಂದ್ರೆ ಜ್ಞಾನ ಬಂದೇ ಇಲ್ಲ, ಯಾವುದಾದ್ರು ಜ್ಞಾನ ಅಂತ ಅನ್ಕೊಂಡಿದ್ದಾರೋ ತಪ್ಪು ಜ್ಞಾನ ಅದು ಇದಾಗಿದೆ, ಆದ್ದರಿಂದ ಅದು ವ್ಯರ್ಥವೇ ಆಯಿತು ಅಂತ ಹೇಳಿ ನಾವು ಆಗ ಅರ್ಥ ಮಾಡ್ಕೋಬೇಕು. ವಿಚೇತಸಃ ಅಂತ ಹೇಳಿ, ವಿಚೇತಸಃ ಅಂದ್ರೆ ವಿಚೇತಸರು ಅಂದ್ರೆ ಪರಮಾತ್ಮನ ದ್ವೇಷ ಮಾಡುವವರು. ವಿಚೇತಸ ಅನ್ನುವ ಶಬ್ದಕ್ಕೆ ಹೇಳ್ತಾ ಇದ್ದಾರೆ ವಿಚೇತಸಃ ಅಂತ ಹೇಳಿದರೆ ವಿರುದ್ಧ ಮನಸ್ಕ, ಭಗವಂತನ ಮೇಲೆ ವಿರೋಧ ಭಾವ ದ್ವೇಷ ಭಾವವನ್ನು ಇಟ್ಟುಕೊಂಡವರು ವಿರುದ್ಧ ಮನಸ್ಕ ಅಂತ ಹೇಳ್ತಾ. ಕಿಂ ಬಹುನ ಕೋ ಅಪಿ ಆಮುಷ್ಮಿಕ ಪುಮರ್ಥ ನ ಅತಿ ಅತಏವ ಇತಿ ಜ್ಞಾನ. ಇನ್ನು ಇಷ್ಟು ಹೇಳಬೇಕಾಗಿದ್ದೇನು, ಯಾರೇ ಆಗಲಿ
ಅಂತಹ ವಿರುದ್ಧ ಮನಸ್ಕರಾದವರು, ದ್ವೇಷಿಗಳಾದವರಿಗೆ ಅಮುಷ್ಮಿಕವಾದ ಪಾರಲೌಕಿಕವಾದ ಪುರುಷಾರ್ಥ ಯಾವುದೂ ಕೂಡ ಸಿಗುವುದಿಲ್ಲ ಅಂತ ನಾವು ತಿಳ್ಕೋಬೇಕು ಅಂತ ಹೇಳಿ. ಅದಾದ ಮೇಲೆ ನಾವು ನೋಡಿದಂತಹ ದ್ವೇಷಾಚಾರ್ಯೋ ನೃಪ ಅಂತ ಭಾಗವತ ಶ್ಲೋಕ ಇತ್ಯಾದಿ ಅವೆಲ್ಲ ಬಂದ್ರಲ್ಲ ಹೇಗೆ ಅಂತ ಹೇಳಿದ್ರೆ ನಾವು ಅದು ವ್ಯಸ್ತ ನೋಡಿದ್ವಿ. ಇಲ್ಲಿ ಹೇಳ್ತಾರೆ ನಿತ್ಯ ಧ್ಯಾನ ಸ್ತುತ್ಯಾದಿ ಅರ್ಥಂ ಇತಿ ಭಾವ, ನಿತ್ಯ ಧ್ಯಾನ ಮಾಡುವ ಅದನ್ನು ಸ್ತುತಿ ಮಾಡುವುದಕ್ಕಾಗಿ ವಾಕ್ಯ ಹೊರಟಿದೆ. ಅಂದ್ರೆ ಅವರು ಆ ದೇಹದಲ್ಲಿ ಇದ್ದರೂ ಕೂಡ ಅವರು ಯೋಗ್ಯರಾಗಿದ್ದಾರಾದ್ದರಿಂದ, ಅಂದ್ರೆ ದೇವಿಯರು ಆ ದೇಹದಲ್ಲಿ ಇದ್ದರೂ ಕೂಡ ನಿತ್ಯ ಭಗವಂತನ ಸ್ಮರಣೆ ಮಾಡ್ತಾ ಇದ್ದರು. ಅವರು ದ್ವೇಷದಿಂದ ಮಾಡಿದರು, ಅಂದ್ರೆ ಅದೇ ಎರಡು ಜೀವ ಇದ್ದು ಆ ಎರಡನೇ ಜೀವ ದ್ವೇಷದಿಂದ ಮಾಡಿದರು. ಇವರು ಭಗವಂತನ ಬಗ್ಗೆ ಸ್ಮರಣ ನಡೀತಾ ಇದೆ. ಆದ್ದರಿಂದ ಆ ದೇಹದಲ್ಲಿ ಇದ್ದಂತಹ ಜ್ಞಾನಯೋಗ್ಯ ಜೀವಿಗೆ ಅವರು ಡೈರೆಕ್ಟ್ ಆಗಿ ಉಪಾಸನೆ ದೇವರು ಉಪಾಸನೆ ಮಾಡ್ತಾ ಇಲ್ಲ ಆ ದೇಹದಲ್ಲಿ, ಆದರೂ ಕೂಡ ನಿತ್ಯ ಸ್ಮರಣೆ ಮಾಡ್ತಾ ಇದ್ದಾರೆ. ಆ ದುಷ್ಟಜೀವ ಮಾಡ್ತಾ ಇದ್ದಾನೆ, ಇವರು ಮಾಡ್ತಾ ಇದ್ದಾರೆ. ಆ ಮಾಡಿದಾಗ ಭಗವಂತ ಅವರ ಮೇಲೆ ಅನುಗ್ರಹವನ್ನೇ ಮಾಡಿ ಅವರು ಅವರಿಗೆ ಸಿಗಬೇಕಾಗಿದ್ದ ಮೋಕ್ಷವನ್ನೇ ಕೊಟ್ಟಿದ್ದಾನೆ ಹೊರತು ಅವರು ಮೋಕ್ಷ ಪಡೆದಿದ್ದಾರೆ. ಆದ್ದರಿಂದ ದ್ವೇಷದಿಂದ ಶಿಶುಪಾಲಾದರೆ ಆದರೂ ಮೋಕ್ಷ ಪಡೆದಿದ್ದಾರೆ ಅಂತ ಹೇಳೋದು ನಿರಂತರ ಧ್ಯಾನವನ್ನು ಹೊಗಳುವುದಕ್ಕಾಗಿ ಹೇಳಿದ್ದಾರೆ ಅಂತ ಹೇಳಿ ಅದನ್ನು ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ಸೊ ದ್ವೇಷ ಯಾವತ್ತೂ ಕೂಡ ಜ್ಞಾನ ಬರೋದಿಲ್ಲ, ಜ್ಞಾನಕ್ಕೆ ಕಾರಣವಾಗೋದಿಲ್ಲ, ಮೋಕ್ಷಕ್ಕೂ ಕಾರಣವಾಗೋದಿಲ್ಲ. ಜ್ಞಾನವೇ ಮೋಕ್ಷಕ್ಕೆ ಕಾರಣವಾಗುತ್ತೆ. ಈ ನಿತ್ಯ ದ್ವೇಷ ಮಾಡುವವರಿಗೂ ಸಹಿತ ಅವರಿಗೆ ಸರಿಯಾದ ಜ್ಞಾನವಿತ್ತು, ಅದು ಅವಾಂತರವಾಗಿ ಬಂದಿತ್ತು, ಅಂದ್ರೆ ಆಕಸ್ಮಿಕವಾಗಿ ಬಂದಿದ್ದು, ಶಾಪಾದಿಗಳ ಮೂಲಕವಾಗಿ ಬಂದಿದ್ದು. ಆದ್ದರಿಂದ ಅದು ಮೋಕ್ಷಕ್ಕೆ ಅವರೋಧ ಆಗಲಿಲ್ಲ. ಆದರೆ ಅಜ್ಞಾನಿಗಳು ಮಾಡುವಂತಹ ವಿರೋಧ ಭಾವ ಯಾವಾಗಲೂ ಇರು ಸ್ವಭಾವತಃ ಇಟ್ಟುವವರು ಅವರಿಗೆ ಎಲ್ಲವೂ ಕಷ್ಟವೇ ಬರುತ್ತೆ, ಅವ್ರಿಗೆ ಆಮುಷ್ಮಿಕ ಫಲ ಸಿಗುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಮೌಢ್ಯಾನ್ ಮಿಥ್ಯಾಜ್ಞಾನ ಮಸ್ತು ಪ್ರಜ್ವಲನಾತ್ಮಕೋ ದ್ವೇಷ ಕುತ ಇತ್ಯತೋ ವಾ ಅನ್ಯೇಷಾಂ ಅವಿದ್ಯಮಾನ ಮೌಢ್ಯಮೇವ ತೇಷಾಂ ಕುತ ಇತ್ಯತೋ ವಾ ತಸ್ಯ ಮೂಲ ಕಾರಣ ರಾಕ್ಷಸೀನಿತಿ ಅಂತ ಹೇಳಿ. ಇಲ್ಲಿ ನೋಡ್ರಿ ಹನ್ನೆರಡನೇದಲ್ಲಿ ಪದ್ಯದಲ್ಲಿ ಹೇಳುವಾಗ ಮೋಹಾಶ ಮೋಹಕರ್ಮಾಣದಲ್ಲಿ ಹೇಳಿ ಮೋಹ ಜ್ಞಾನ ರಾಕ್ಷಸಿ ಮಾಸದಿಂದ ಇವ ಭಕ್ತಿ ಮೋಹಿನಿ ಇಂಶಿತ ಅದರ ವಿಸ್ತಾರವನ್ನು ರಾರಿ ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ. ಆದ್ರೆ ಆಗ್ಲಿ ಪರಮಾತ್ಮನ ಅವಗಣನ ಮಾಡುವವರು ಅವರು ಅವರಿಗೆ ಮೂಢತೆ ಇದೆ, ದೇರ್ ಇಸ್ ಇಗ್ನೋರೆಂಟ್. ಸೊ ಅನ್ಯಥಾ ಜ್ಞಾನ ರಾಂಗ್ ನಾಲೆಜ್ ಬರಬಹುದು, ಅದೇನೋ ಓಕೆ. ಬಟ್ ಅಂತಹ ಅವರ ವಿಷಯದಲ್ಲಿ ಕೂಡ ದಟ್ ಮೀನ್ಸ್ ಇಫ್ ದೇ ಹ್ಯಾವ್ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ದೆನ್ ಭಗವಂತನ ಬಗ್ಗೆ ಸಪ್ಪಾಗಿ ಮಾತಾಡ್ತಾರೆ ಅಜ್ಞಾನವಾಗುತ್ತೆ ಅಷ್ಟೇ. ಆದರೆ ಪ್ರಜ್ವಲನಾತ್ಮಕೋ ದ್ವೇಷ ಕುಟ ಇತ್ಯತ ಅಂದ್ರೆ ಉರಿ ಉರಿ ಉರಿಯೋದು, ಕೆಂಡ 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 ದ್ವೇಷ ಯಾಕೆ ಬರ್ಬೇಕು ಅವ್ರಿಗೆ, ಏಕೆನ್ಸೆ ಈ ದೇವರು ಏನು ಮಾಡ್ತಾ ಇಲ್ರಿ ಅಂತ ಹೇಳಿ ಓಟೋಗ್ಬೋದು. ಕಣ್ಣ ಕಣ್ಣ ದ್ವೇಷ ಯಾಕೆ ಬರ್ತಾ ಇದೆ, ವೈ ಇಸ್ ದಟ್ ಹ್ಯಾಪ್ನಿಂಗ್ ಅಂತ ಹೇಳಿ. ಇಲ್ಲ ಅನ್ಯೇಷಾಂ ಅವಿದ್ಯಮಾನ ಮೌಢ್ಯಮೇವ ತೇಷಾಂ ಕೂಡ ಸರಿ ರೀ, ಬೇರೆಯವರಿಗೆ ಬರದೇ ಇರುವಂತಹ ಮೌಢ್ಯ ಸರಿ ಅಂತಹ ಮೂಢತ್ವ ಬಂದ್ರೆ ಅವ್ರಿಗೆ ದ್ವೇಷ ಬಂತಂದ್ರೆ ಬೇರೆಯವರಿಗೆ ಬರದೇ ಇರುವಂತಹ ಮೌಢ್ಯ ಇವ್ರಿಗೆ ಮಾತ್ರ ಯಾಕೆ ಬಂತು, ವೈ ಆರ್ ದೀಸ್ ಪೀಪಲ್ ಗೆಟಿಂಗ್ ದಟ್ ಕೈಂಡ್ ಆಫ್ ದ್ವೇಷಯುತವಾದ ರಾಂಗ್ ನಾಲೆಜ್ ಇವ್ರಿಗೆ ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಹೇಳ್ತಾ ಇದ್ದಾರೆ ರಾಕ್ಷಸಿ ಅವ್ರ ಸ್ವಭಾವದಲ್ಲಿ ಆ ರಾಕ್ಷಸ ಸ್ವಭಾವ ಇದೆ. ಮೋಹಿನಿ ಬುದ್ಧಿಭ್ರಂಶ ಮಾಡುವಂತಹ ಬುದ್ಧಿಭ್ರಂಶಕರೀಂ ಆಸುರೀಂ ಅಂದ್ರೆ ಅಸುರ ಸಂಬಂಧವಾದ ರಾಕ್ಷಸ ಸಂಬಂಧವಾದ ಪ್ರಕೃತಿ ಸ್ವಾಭಾವಿಕ ಪ್ರಕೃತಿ ಅವರನ್ನು ಆಶ್ರಯ ಮಾಡಿಕೊಂಡಿದೆ. ಆದ್ದರಿಂದ ಅವರು ತಮೋ ಯೋಗ್ಯ ತಮಸ್ಸಿಗೆ ಯೋಗ್ಯರಾಗಿದ್ದಾರೆ. ಆ ಕಾರಣದಿಂದ ಮಾಮವದಾನಂತಿ ಅವಧಾನಂತಿ ಅವಧಾನಂತಿಗೆ ಮೂಲ ಕಾರಣ ರಾಕ್ಷಸಿ ಸ್ವಭಾವ, ರಾಕ್ಷಸ ಸ್ವಭಾವ ಇದ್ದದ್ದರಿಂದ ಅವಧಾನಂತಿ ತಪ್ಪಾಗಿ ಹೋಗುತ್ತಾರೆ. ಆದ್ದರಿಂದ ಅವರಿಗೆ ಅವಷ್ಟು ದ್ವೇಷ ಬರುತ್ತವರು, ಬಿಕಾಸ್ ರಾಕ್ಷಸ ಸ್ವಭಾವ ಇಸ್ ದ ರೂಟ್ ಕಾಸ್, ದಟ್ ಈಸ್ ದ ಟ್ರಿಗರಿಂಗ್ ಫ್ಯಾಕ್ಟರ್. ಸೊ ದಟ್ ಈಸ್ ದ ಒನ್ ದಟ್ ಇಸ್ ಕಾಸಿಂಗ್ ಸೋ ಮಚ್ ದ್ವೇಷ ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಆ ದ್ವೇಷ ಸ್ವಭಾವ ಉಳ್ಳವರು ಅಂದ್ರೆ ಸ್ವಾಭಾವಿಕ ದ್ವೇಷ ಉಳ್ಳವರು ಹೀಗೆ ಮಾಡ್ತಾರೆ ಅಂತ ಹೇಳಿ ಅಲ್ಲಿ ಹೇಳಿದ್ದಾರೆ. ಅದಾದ ಮೇಲೆ ಮತ್ತೆ ಅದಕ್ಕೆ ಅದರ ಸೈಡ್ ಅದನ್ನು ಹೇಳ್ತಾ ಅಂತ ಅವರು ಹೇಗಿರ್ತಾರೆ ಅನ್ನೋದನ್ನು ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾ ಮಹಾತ್ಮನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿ ಮಾಶ್ರಿತ ಭಸಂತಿ ಅನನ್ಯ ಮನಸೋ ಜ್ಞಾತ್ವಾ ಭೂತಾದಿ ಮವ್ಯಯಂ ಅಂತೇಳಿ. ಒಂದು ವೇಳೆ ನನು ಭಗವತೋ ದೋಷಿತ್ವಾದೇವ ಅವಜಾನಂತಿ ಇತಿ ಖಿನ್ನ ಸ್ಯಾತ್ ತಥಾತ್ವೇ ದೈವ ಪ್ರಕೃತಯೋ ಅಪಿ ಅವಜ್ಞಾನಂ ಕುರಿಹು ನಸಯೇವಮಸ್ತಿ ಇತ್ಯಾಹ ಮಹಾತ್ಮನಸ್ತಿ. ಆಯ್ತರಿ ರಾಕ್ಷಸ ಸ್ವಭಾವ ಭಗವಂತನೇ ಮಾಡ್ತಾರೆ ಹಾಗೆ ಅವಗಣನ ಮಾಡುತ್ತೆ ಅಂತ ಹೇಳಿದರೆ ಸೊ ಭಗವಂತ ದೋಷಯುಕ್ತನಾಗಿ ಇರುವುದರಿಂದಲೇ ಅವನನ್ನು ಅವಗಣನೆ ಮಾಡುತ್ತಿದ್ದಾರೆ ಅಂತ ಯಾಕಾಗಬಾರ. ಅಂದ್ರೆ ಭಗವಂತನಲ್ಲಿ ಯಾವ್ದೊಂದು ದೋಷ ಇದೆ ಆದ್ದರಿಂದ ಅವನನ್ನು ಅವಗಣನೆ ಮಾಡುತ್ತಿದ್ದಾರೆ ಅಂತ ಯಾಕಾಗಬಾರ್ದು ಅನ್ನೋ ಪ್ರಶ್ನೆ. ಆ ಪ್ರಶ್ನೆಗೆ ಸಮಾಧಾನ ಅಷ್ಟೇ ಅಲ್ಲದೆ ಅವ್ರು ಮಾತ್ರ ಅವಗಾನ ಮಾಡಬೇಕು, ಸಜ್ಜನ್ ಕೂಡ ಅವಗಣನೆ ಮಾಡಬೇಕಾಗಿತ್ತು ಹಾಗಲ್ವಾ? ಅವನಲ್ಲಿಯೇ ದೋಷ ಇದ್ದರೆ ನಾಟ್ ಓನ್ಲಿ ದ ರಾಕ್ಷಸಿ ಭಾವ ಅವರು ಅವಗಣನೆ ಮಾಡ್ತಾರೆ, ಸಜ್ಜನರು ಕೂಡ ಅವಗಣನೆ ಮಾಡುವ ಒಂದು ಪ್ರಸಂಗ ಬರುತ್ತಲ್ಲವಾ ಅನ್ನುವ ಪ್ರಶ್ನೆ. ಈ ಎಲ್ಲ ಪ್ರಶ್ನೆಗಳಿಗೆ ಸಮಾಧಾನ ಬರ್ತಾ ನಿಜವಾಗಿ ಅವನಲ್ಲಿ ಯಾವ ದೋಷವೂ ಇಲ್ಲ, ಅವನನ್ನು ಅವಗಾನ ಮಾಡುವ ಅವಗಣನೆ ತಪ್ಪಾಗಿ ತಿಳ್ಕೊಳ್ಳುವುದಕ್ಕೆ ಯಾವ ಅವಕಾಶವೂ ಇಲ್ಲ. ಅವನಲ್ಲಿ ನಿತ್ಯ ಗುಣ ಸಂಪೂರ್ಣ, ನಿತ್ಯ ಸರ್ವಗುಣ ಸಂಪೂರ್ಣ, ಸರ್ವದೋಷ ವಿವರ್ಜಿತನಾಗಿದ್ದಾನ ಅವನು. ಆದ್ದರಿಂದ ದೈವಿ ಪ್ರಕೃತಿ ಇರುವವರು ಮಹಾತ್ಮರು ಅಂದ್ರೆ ಆ ಒಳ್ಳೆ ಮಹಾತ್ಮರನ್ನು ಶಬ್ದಕ್ಕೆ ದೈವಿ ಪ್ರಕೃತಿ ಮಾಶ್ರಿತ ಆಸರಿ ಪ್ರಕೃತಿ ಅಗೇನ್ಸ್ಟ್ ಅಪೋಸಿಟ್ ಆಗಿರುವಂತಹ ದೈವಿ ಪ್ರಕೃತಿ ಅಂದ್ರೆ ದೇವ ಸಂಬಂಧವಾದ ಒಳ್ಳೆ ಪ್ರಕೃತಿ ಸ್ವಭಾವ ಉಳ್ಳವರು ಮಹಾತ್ಮರು ಯಾರಿದ್ದಾರೋ ಅವರು ಅಂತಹ ಅವರು ದೈವಿ ಮುಕ್ತಿ ಯೋಗ್ಯ. ಆ ದೈವೀಂ ಅನ್ನುವ ಶಬ್ದಕ್ಕೆ ಏನು ದೈವೀಂ ಅಂತ ಹೇಳಿದರೆ ಮುಕ್ತಿ ಯೋಗ್ಯ ಉತ್ತಮ ಜೀವ ಸಂಬಂಧಿನೀಂ ಅಂತೇಳಿ. ದೈವ ಸಂಬಂಧ ಅಂದ್ರೆ ಮುಕ್ತಿ ಯೋಗ್ಯ ಉತ್ತಮ ಜೀವರಿಗೆ ಇರಬೇಕಾದಂತಹದ್ದು. ಸೊ ಅದನ್ನು ದೈವೀಂ ಮುಕ್ತಿ ಯೋಗ್ಯ ಉತ್ತಮ ಜೀವ ಸಂಬಂಧಿನೀಂ. ಪ್ರಕೃತಿ ಸ್ವಭಾವ ಆಶ್ರಿತ ಆಶ್ರಯಿಸಿದವರು ಮಹಾತ್ಮನಃ ಮಹಾಮನಸ್ಕ. ಆತ್ಮ ಅಂದ್ರೆ ಮನಸ್ಸು, ಮಹಾತ್ಮನಃ ಅಂದ್ರೆ ಒಳ್ಳೆ ದೊಡ್ಡ ಮನಸ್ಸುಳ್ಳವರು. ಮಹಾಮನಸ್ಕ ಅದು ಭೂತಾದಿ, ಭೂತ ಅಂದ್ರೆ ಪ್ರಾಣಿಗಳು, ಅದರ ಆದಿ ಅಂದ್ರೆ ಎಲ್ಲ ಪ್ರಾಣಿಗಳಿಗೆ ಕಾರಣನಾದವನು. ಭೂತಾದಿಂ ಭೂತಗಳಿಗೆ ಪ್ರಾಣಿಗಳಿಗೆ ಕಾರಣನಾದಂತಹ ಪರಮಾತ್ಮನನ್ನು ಅವ್ಯಯಂ ಚತುರ್ವಿಧ ನಾಶಹೀನಂ. ಅವ್ಯಯಂ ಅನ್ನುವ ಶಬ್ದಕ್ಕೆ ಯಾವ ವಿಧವಾದ ನಾಶವಿಲ್ಲವನು ನಾವು ನೋಡಿದ್ವಿ. ಸ್ವರೂಪನಾಶ ಇಲ್ಲ, ದೇಹನಾಶ ಇಲ್ಲ, ದುಃಖ ಪ್ರಾಪ್ತಿ ಇಲ್ಲ, ಅಪೂರ್ಣತೆ ಇಲ್ಲ. ಸೊ ಇಂತಹ ಪರಮಾತ್ಮನನ್ನು ಮಾಂ ಜ್ಞಾತ್ವ ನನ್ನನ್ನು ತಿಳಿದವರಾಗಿ ಅನನ್ಯ ಮನಸ್ಸಃ ಏಕಾಗ್ರ ಮನಸ್ಸು ಅವನ್ನು ಬಿಟ್ಟು ಬೇರೆ ಯಾವುದಿಲ್ಲ ಅನ್ನುವ ಅಂದ್ರೆ ಅನ್ಯ ವಿಷಯಕ ಮನೋಹೀನ ಬೇರೆ ವಿಷಯಗಳಲ್ಲಿ ಅವನನ್ನು ಮೀರಿ ಹೋಗುವಂತಹ ಮನಸ್ಸಿಲ್ಲ. ಬೇರೆ ವಿಷಯಗಳನ್ನು ಮಾಡಬೇಕು, ಲೌಕಿಕ ವಿಷಯ ಎಲ್ಲ ಮಾಡ್ತಾ ಇದ್ದೀವಲ್ಲ ಅಂದ್ರೆ ಅವು ಯಾವುದು ಕೂಡ ಭಗವಂತನಿಗಿಂತ ದೊಡ್ಡದು ಅನ್ನುವ ದೃಷ್ಟಿಯಿಂದ ಮಾಡಬಾರ್ದು ಅಷ್ಟೇ. ಮನೋಹೀನ ಮತ್ ಏಕಮನಸ್ಕ ಭಗವಂತನೇ ಸರ್ವೋತ್ತಮನು ಅನ್ನುವ ಮನಸ್ಸು ಉಳ್ಳವರಾಗಿ ಸಂತಹ ಹಾಗೆ ಉಳ್ಳವರಾಗಿ ಮಾಂ ಭಜಂತಿ ಮಾಂ ಸೇವಂತೆ ನನ್ನನ್ನು ಸೇವಿಸುತ್ತಾರೆ ಅಂತೇಳಿ ಒಳ್ಳೆಯವರು ಅವರು ಸೇವಿಸುತ್ತಾರಾದ್ದರಿಂದ ಬೇರೆಯವರು ಅಂದ್ರೆ ಭಗವಂತನ ಮೇಲೆ ಒಳ್ಳೆ ಭಕ್ತಿ ಉಳ್ಳವರು ಅಂತಹ ಅವರು ಭಗವಂತನನ್ನು ಯಾವತ್ತೂ ಸರಿಯಾಗಿ ತಿಳ್ಕೊಳ್ಳುತ್ತಾರೆ. ಆದ್ದರಿಂದ ಯಾಕೆ ಸರಿಯಾಗಿ ತಿಳ್ಕೊಳ್ಳುವುದಂದ್ರೆ ಅವನಲ್ಲಿ ದೋಷಗಳಿಲ್ಲ, ಗುಣಗಳು ಮಾತ್ರ ಇದೆ ಅಂತ ತಿಳ್ಕೊಳ್ತಾರೆ ಅಂತ ಹೇಳಿ ಹೇಳ್ದ. ನೆಕ್ಸ್ಟ್ ಶ್ಲೋಕದಲ್ಲಿ ಅವರ ಒಳ್ಳೆ ಸಜ್ಜೀವರ ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಭಕ್ತರು ಪರಮಾತ್ಮನನ್ನು ಭಜನೆ ಮಾಡುವ ವಿಧಾನ ಹೇಗಿರುತ್ತೆ ಅಂತೇಳಿ. ಸತತಂ ಕೀರ್ತಯಂತೋ ಮಾಂ ಯತಂತಸ್ಯ ದೃಢವ್ರತಃ ನಮಸ್ಯಂತಸ್ಯ ಮಾಂ ಭಕ್ತ್ಯ ನಿತ್ಯಯುಕ್ತ ಉಪಾಸತೆ ಅಂತೇಳಿ ಅವರು ಸೇವಿಸುವ ಪ್ರಕಾರ ಹೇಗಿರುತ್ತೆ. ಭಜನ ಪ್ರಕಾರ ಮಾಹ ಸತತಮಿತಿ, ಸತತಂ ಅಂದ್ರೆ ಯಾವಾಗಲೂ ಮಾಂ ಸತತಂ ಕೃಷ್ಣ ಕೃಷ್ಣ ಇತ್ಯಾದಿ ರೂಪೇಣ ಕೀರ್ತಯಂತಹ. ಹೇ ಕೃಷ್ಣ ಕೃಷ್ಣ ಅಂತೇಳಿ ಭಗವಂತನನ್ನು ಯಾವಾಗಲೂ ಕೀರ್ತನೆ ಮಾಡ್ತಾ ಯತಂತಹ ಅಂದ್ರೆ ಪ್ರಯತ್ನವಂತಹ, ಯತಂತಹ ಪ್ರಯತ್ನ ಏನು ಮತ್ ಪೂಜಾದವು ಯತ್ನ ಕುರುವಂತಹ ಭಗವಂತನ ಪೂಜಾದಿಗಳು ಮಾಡುವುದರಲ್ಲಿ ಪ್ರಯತ್ನವನ್ನು ಮಾಡುವವರಾಗಿ ದೃಢಾನಿ ಉಪವಾಸಾದಿ ನಿಯಮವ್ರತಾನಿ ಯಶಾಂತೆ ದೃಢವ್ರತ. ದೃಢವಾದ ಏಕಾದಶಿ ವ್ರತ ಮುಂತಾದ ಉಪವಾಸಾದಿ ವ್ರತಗಳನ್ನು ಯಾರಾಗದಲ್ಲಿ ಮಾಡ್ತಾರೋ ಅವರು ದೃಢವ್ರತರು. ಅವರು ನಿತ್ಯ ಯುಕ್ತ, ನಿತ್ಯಯುಕ್ತ ಅಂದ್ರೆ ನಿತ್ಯಂ ಮೈ ಮನೋಯೋಗವಂತಹ, ಯುಕ್ತ ಅಂದ್ರೆ ಯೋಗ ಕೂಡಿದ ಯೋಗದಿಂದ ಕೂಡಿದವರು. ಯಾವಾಗಲೂ ನನ್ನಲ್ಲೇ ಮನಸ್ಸಿರುವಂತಹ ಜ್ಞಾನೋಪಾಯದಿಂದ ಕೂಡಿದಂತಹವರು. ನಿತ್ಯಂ ಕರ್ಮ ಜ್ಞಾನ ಉಪಾಯವಂತಹ ಇದ್ದೀವ. ಯಾವಾಗಲೂ ಕೂಡ ಏನು ಕರ್ಮ ಮಾಡಬೇಕು, ಯಾವ ಜ್ಞಾನವನ್ನು ಮಾಡಬೇಕು, ಹೇಗೆ ಭಗವಂತನಿಗಿರಬೇಕು ಅನ್ನುವ ವಿಧಾನವನ್ನು ತಿಳಿದವರಾಗಿ ಇದ್ದಾರೋ ಅವರು ಭಕ್ತಿಯ ಭಕ್ತಿಯಿಂದ ನಮಸ್ಯಂತಸ್ಯ ನಮಸ್ಕಾರವನ್ನು ಮಾಡುತ್ತಾ ಭಗವಂತನನ್ನು ಯಾವತ್ತೂ ಭಗವಂತನಿಗೆ ತಲೆಬಾಗಿದವರಾಗಿ ಮಾಂ ಉಪಾಸತೆ ನನ್ನನ್ನು ಶ್ರೀಕೃಷ್ಣ ಪರಮಾತ್ಮನನ್ನು ಉಪಾಸತೆ ಉಪಾಸನೆ ಮಾಡ್ತಾರೆ ಸೇವಿಸುತ್ತಾರೆ ಅಂತೇಳಿ ಅವರು ಮಾಡುವ ಸೇವಾ ವಿಧಾನವನ್ನು ಅವರು ಮಾಡುವ ಚಿಂತನಾ ವಿಧಾನವನ್ನು ಇಲ್ಲಿ ಈ ಶ್ಲೋಕದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಸಜ್ಜನರು ಮಾಡುವಂತಹದ್ದು ದ ಕಾಂಟ್ರಾಸ್ಟ್ ರಾಕ್ಷಸಿ ಸ್ವಭಾವದಿಂದ ಆಸರಿ ಸ್ವಭಾವದಿಂದ ದೈವಿ ಸ್ವಭಾವ ಭಗವತ್ಪರವಾದ ಸ್ವಭಾವ ಭಗವಂತನ ಮೇಲೆ ಭಕ್ತಿಯನ್ನು ಬೆಳೆಸುವ ಸ್ವಭಾವವನ್ನು ಇಲ್ಲಿ ವರ್ಣನೆ ಮಾಡಿ ಹೇಳಿದ್ದಾರೆ. ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ಶಿಕ್ಷಣಾರ್ಪಣಮಸ್ತು. ಏನಾದರೂ ಪ್ರಶ್ನೆಗಳಿದ್ದ ಕೇಳ್ಬೋದು.
ನಮಸ್ಕಾರ ರೀ. ಇಲ್ಲಿ 13 ಶ್ಲೋಕದಲ್ಲಿ ರಾಯರು ಅಂಡರ್ಸ್ಟ್ಯಾಂಡ್ ಇದು ಸ್ಟಾರ್ಟಿಂಗ್ ಬಂದು ಏನು ಪ್ರಶ್ನೆ ಮಾಡಿಕೊಳ್ತಾರೆ ಅಂದ್ರೆ ಭಗವಂತನಿಗೆ ದೋಷ ಇದ್ದರೆ ನಾನು ಅವರು ಐ ಮೀನ್ ರಾಕ್ಷಸಿ ಸ್ವಭಾವ ಉಳ್ಳವರು ಬಂದು ಭಗವಂತನ ಬಗ್ಗೆ ತಿಳಿಯಲ್ಲ ಅಂತ ಹೇಳ್ತಾ ಇದ್ದೆ ಅದನ್ನೇ ಪ್ರಶ್ನೆ ಮಾಡಿಕೊಳ್ತಾರೆ ಅವರು ರಾಯರು.
ನೋಡಿ ನಾನು ನಾನು ಅಂದ್ರೆ ಯಾವಾಗಲೂ ಪೂರ್ವಪಕ್ಷ ಭಗವತ ಭಗವಂತನಲ್ಲಿ ದೋಷಿತ್ವ ಏವ ಅವಧಾನ ಅವನಿಗೆ ದೋಷಿತ್ವ ಈ ಮುಂಚಿನ ಕ್ಲಾಸ್ ತಗೊಂಡ್ರೆ ಆ ಪ್ರೀವಿಯಸ್ ಕ್ಯಾಟಗರಿ ಅವರು ಅವರು ಭಗವಂತನಲ್ಲಿ ದೋಷ ಇದೆ ಆದ್ದರಿಂದಲೇ ಅವಧಾನಂತಿ ಅಂತಂದ್ರೆ ಪೂರ್ವಪಕ್ಷ ಪೂರ್ವಪಕ್ಷ ತಗೊಂಡು ಬರ್ತಾರೆ ಭಗವಂತನ ದೋಷ ಇದೆ ರೀ ಆದ್ದರಿಂದ ಅವರು ಅವಧಾನಂತಿ ಅದು ಯಾಕೆ ಆಗಬಾರ್ದು ವೈ ನಾಟ್ ವೈ ನಾಟ್ ಖಿನ್ನ ಸ್ಯಾತ್ ವೈ ನಾಟ್ ದಟ್ ವೈ ನಾಟ್ ಭಗವಂತನಲ್ಲಿ ದೋಷಿತ್ವ ಇರುವುದರಿಂದಲೇ ದೋಷಿತ್ವ ಅದೇವ ಅವಧಾನಂತಿ ಇದು ಖಿನ್ನ ಸ್ಯಾತ್ ವೈ ನಾಟ್ ದಟ್ ಅನ್ನುವ ಅಬ್ಜೆಕ್ಷನ್ ತಗೊಂಡು ಬಂದು ಅದಕ್ಕೆ ತಥಾತೆ ದಟ್ ಇಸ್ ದ ಕೇಸ್ ಭಗವಂತನಲ್ಲಿಯೇ ದೋಷ ಇದೆ ಆದ್ದರಿಂದಲೇ ಅವರು ಮುಂಚಿನ ಕೆಲವು ಜನರು ಅವನನ್ನು ತಪ್ಪಾಗಿ ತಿಳ್ಕೊಳ್ತಾರೆ ಸೊ ವೈ ಆರ್ ಮೇಕಿಂಗ್ ಎ ಬಿಗ್ ಫಸ್ ಅಬೌಟ್ ಇಟ್ ಅಂತ ಹೇಳಿದರೆ ಅದಕ್ಕೆ ಸಮಾಧಾನ ಹೇಳ್ತಾ ತಥಾತ್ವೇ ದಟ್ ಇಸ್ ದ ಕೇಸ್ ದೈವ ಪ್ರಕೃತಯೋ ಅಪಿ ಅವಜ್ಞಾಂ ಕುರಿಯು ಯಾಕಂದ್ರೆ ದೈವ ಪ್ರಕೃತಿ ಉಳ್ಳವರು ಕೂಡ ಭಗವಂತನಲ್ಲಿ ದೋಷ ಇದಲ್ವಾ ಸೊ ದೇಶದೇ ಭಗವಂತನಲ್ಲಿ ಇದ್ದೀರಿ ಸೊ ದ ಪ್ರಕೃತಿ ಶುಡ್ ನಾಟ್ ಮ್ಯಾಟರ್ ಆಸುರಿ ಪ್ರಕೃತಿ ಇದ್ದರೂ ದೈವಿ ಪ್ರಕೃತಿ ಇದ್ದರೂ ಭಗವಂತನಲ್ಲಿಯೇ ದೋಷ ಇದ್ದಿದ್ದರೆ ದೆನ್ ನಾಟ್ ಓನ್ಲಿ ದ ರಾಕ್ಷಸಿ ಪ್ರಕೃತಿ ಅವರು ಮಾತ್ರವಲ್ಲ ದೈವ ಪ್ರಕೃತಿ ಅವರು ಕೂಡ ಅವಜ್ಞಾಂ ಕುರಿಯು ತಥಾತ್ವೆ ತಥಾತ್ವೆ ಅರ್ಥಾತ್ ದೋಷಿತ್ವಾತ್ ಯದಿ ಭಗವತಿ ಏವ ದೋಷಾ ಸಂತಿ ಚೇತ್ ಅಂತ ಹೇಳಿ ತಥಾತ್ವೆ ಅನ್ನುವುದಕ್ಕೆ ಅದು ಅರ್ಥ ಭಗವಂತನಲ್ಲಿಯೇ ದೋಷಗಳು ಇದ್ದಿದ್ದರೆ ದೈವ ಪ್ರಕೃತಿಯ ಅಪಿ ದೈವ ಪ್ರಕೃತಿ ಉಳ್ಳವರು ಕೂಡ ಅವಜ್ಞಾಂ ಕುರಿಯು ಅವಜ್ಞೆಯನ್ನು ಮಾಡುತ್ತಾ ಇದ್ದಿದ್ದರು ನಸಏವ ಮಸ್ತಿ ಅವಾಗ್ನ ಅವಾಗ ಮಾಡ್ತಾ ಇಲ್ಲ ದೈವಿ ಪ್ರಕೃತಿ ಅವಾಗ ಮಾಡ್ತಾ ಇಲ್ಲ ಯಾಕೆ ಮಹಾತ್ಮನಃ ಅದು ಹೊರಟಿದೆ ಮಹಾತ್ಮನಃ ಅದು ಸೊ ಈ ಶ್ಲೋಕಕ್ಕೆ ಪೂರ್ವಭಾವಿಯಾಗಿ ಅಬ್ಜೆಕ್ಷನ್ ಅದರ ಸಮಾಧಾನ ಹೇಳ್ತಾ ಅದರ ಜಸ್ಟಿಫಿಕೇಶನ್ ಶ್ಲೋಕದಲ್ಲಿ ಕೊಡ್ತಾ ಇದ್ದಾರೆ
ಸೊ ದಟ್ ಮೀನ್ಸ್ ಇಲ್ಲಿ ಮಹಾತ್ಮನಃ ಬಂದು ಮಹಾತ್ಮ ಅಂದ್ರೆ ಹೊಳ್ಳಜಿಯವರು ಬಂದು ಆ ಕಾರಣದಿಂದ ಬಂದು ಭಗವಂತನ ಮೇಲೆ ಅವ್ರ ದೋಷ ಬಂದು ಏನೋ ಒಂದು ಕಲ್ಪಿಸಲ್ಲ ದೋಷ ಬಂದು ಅವ್ರು ಬಂದು ಇಲ್ಲಿಯನ್ನ ಅಲ್ಲಿ ಹೇಳಿದ್ರೆ ಅದು ಹೇಗೆ ಬಂದು ಸಮಾಧಾನ ಆಗತ್ತೆ ಎಂಬುದು ದಟ್ ಇಸ್ ವಾಟ್ ಐ ಆಮ್ ಡ್ರೈವಿಂಗ್ ದ ಕ್ವೆಶ್ಚನ್ ಟು
ಅದು ಯಾಕೆ ಅದು ಪ್ರಶ್ನೆ ನನ್ಗೆ ಅರ್ಥ ಆಯ್ತು ಸೊ ನಿಮ್ಮ ಪ್ರಶ್ನೆ ಏನಂತ ಹೇಳಿದರೆ ನಿಮ್ಮ ಪ್ರಶ್ನೆಯಲ್ಲಿ ಏನಾಡಿದೆ ಅಂತ ಹೇಳಿದರೆ ಈ ಮಹಾತ್ಮರಾದವರು ದೇ ಆರ್ ಸೋ ಗುಡ್ ಪೀಪಲ್ ದಟ್ ಭಗವಂತನಲ್ಲಿ ದೋಷ ಇದ್ರು ಕೂಡ ನಾ ದೋಷ ಎಲ್ಲ ಲೆಕ್ಕ ಮಾಡದೆ ಓ ಭಗವಂತ ಇಸ್ ಗ್ರೇಟ್ 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 ಅಂತ ಹೇಳ್ತಾರಂತಲ್ಲ ಹಾಗಲ್ಲ ದಟ್ ಈಸ್ ನಾಟ್ ವಾಟ್ ಇಟ್ ಈಸ್ ಈ ಮಹಾತ್ಮನರು ಅನ್ನುವ ಶಬ್ದಕ್ಕೆ ಮಹಾತ್ಮನಃ ಅಂತ ಹೇಳಿದೆ ಮನಸ್ಸೇಕಂ ವಸಸೇಕಂ ಕರ್ಮಣ್ಯೇಕಂ ಮಹಾತ್ಮನಾಂ ಅಂತ ಹೇಳಿ ಮನಸ್ಸು ವಸಸ್ಸು ಕರ್ಮ ಎಲ್ಲ ಒಂದೇ ರೀತಿಯಲ್ಲಿರುತ್ತೆ ಅವರು ಭಗವಂತನಲ್ಲಿ ದೋಷ ಕಾಣ್ತಾ ಇದ್ರೆ ಭಗವಂತ ಆಲ್ರೆಡಿ ಹ್ಯಾಸ್ ಎ ಪರ್ಟಿಕ್ಯುಲರ್ ದೋಷ ಇವರು ಮಹಾತ್ಮರಾದ್ದರಿಂದ ಭಗವಂತನ ದೋಷ ಇದ್ದರೆ ಒಪ್ಪಲೇಬೇಕು ನಾನು ಮೀನ್ ವಿ ಹ್ಯಾವ್ ಟು ಏ ದೋಷ ಇದ್ದರೂ ಅದನ್ನು ಓವರ್ ಲುಕ್ ಮಾಡ್ತೀನಿ ನಂಬೋದು ಅದು ಮಹಾತ್ಮತ್ವ ಆಗೋದಿಲ್ಲ ಮಹಾತ್ಮತ್ವ ಏನಾಗುತ್ತೆ ಇದ್ದದ್ದನ್ನು ಇದ್ದಂತೆ ತಿಳಿಯದೇ ಮಹಾತ್ಮತ್ವ ಮಹಾತ್ಮ ಅನ್ನುವ ಶಬ್ದದ ಅರ್ಥ ಇದ್ದದ್ದನ್ನು ಇದ್ದ ರೀತಿಯಲ್ಲಿ ತಿಳಿಬೇಕು ಸೊ ಭಗವಂತ ನನ್ನಲ್ಲಿ ವೈ ನಾಟ್ ದೋಷ ಇದೆ ದಸ್ವೈ ದೇ ಆರ್ ಡೂಯಿಂಗ್ ರಾಂಗ್ ಅಂತ ಹೇಳಿದ್ರೆ ದೆನ್ ಮಹಾತ್ಮರು ಕೂಡ ಬಿಕಾಸ್ ಅವರ ದೃಷ್ಟಿ ಏನು ಮಹಾತ್ಮರ ದೃಷ್ಟಿ ಏನು ಇದ್ದದ್ದನ್ನು ಇದ್ದದ್ದೇ ತಿಳಿಯಬೇಕು ಭಗವಂತನಲ್ಲಿ ದೋಷ ಇದೆ ಆದ್ದರಿಂದಲೇ ಅವರು ತಪ್ಪಾಗಿ ತಿಳಿದಿದ್ದಾರೆ ಮಿಕ್ಕವರಂದ್ರೆ ಅವಾಗ ಮಹಾತ್ಮರು ಕೂಡ ತಪ್ಪಾಗಿ ತಿಳಿಯಬೇಕು ಬಿಕಾಸ್ ದೇ ಕೆ ನಾಟ್ ಓವರ್ ಲುಕ್ ನಾವು ಮಹಾತ್ಮರು ದಟ್ ಇಸ್ ನಾಟ್ ಅ ಲಕ್ಷಣ ಆಫ್ ಮಹಾತ್ಮ ಮಹಾತ್ಮರ ಲಕ್ಷಣ ಇದ್ದದ್ದನ್ನು ಇದ್ದದಂತೆ ತಿಳಿಯುವುದೇ ಮಹಾತ್ಮರ ಲಕ್ಷಣ ಸೊ ಆದ್ದರಿಂದ ಭಗವಂತನಲ್ಲಿ ದೋಷ ಇದ್ದಿದ್ದರೆ ಮಹಾತ್ಮರು ಶುಡ್ ಆಲ್ಸೋ ಸೀ ದ ದೋಷ ಬಿಕಾಸ್ ದಟ್ ಇಸ್ ದ ಮಹಾತ್ಮರ ಲಕ್ಷಣ ಇದ್ದದ್ದನ್ನು ಇದ್ದಂತೆ ತಿಳಿಯುವುದು ಬಟ್ ಅವರು ಇದ್ದದ್ದನ್ನು ಇದ್ದಂತೆ ತಿಳಿತಾ ಇದ್ದಾರೆ ದಟ್ ಈಸ್ ಭಗವಂತ ಏನು ಇಲ್ಲದೆ ಅಂದ್ರೆ ದೋಷರಹಿತನಾಗಿದ್ದಾನೆ ಅಂದ್ರೆ ಭಗವಂತ ನಿಜವಾಗಿ ದೋಷರಹಿತ ಅವನಲ್ಲಿ ದೋಷ ಇದೆ ಅನ್ನೋದು ಸರಿಯಲ್ಲ ಅಂತ ಅರ್ಥ
ಲಾಸ್ಟ್ ಕ್ವಶನ್ ಇದರಲ್ಲಿ ಬಂದು ದೈವಿ ಪ್ರಕೃತಿ ದೈವಿ ಸ್ವಭಾವ ಬಂದು ಅದು ಕೂಡ ಬಂದು ಯಥಾರ್ಥ ಜ್ಞಾನವೇ ಇರಬಹುದಲ್ವಾ ಅದನ್ನ ಇಟ್ಸ್ ಲೈಕ್ ಕೈಂಡ್ ಆಫ್ ಡ್ಯೂಪ್ಲಿಕೇಟಿಂಗ್ ದ ಮೀನಿಂಗ್ ಲೈಕ್ ಓವರ್ಲೇ
ದೈವಿ ಅನ್ನೋದು ಯಥಾರ್ಥ ಜ್ಞಾನ ದೈವಿ ಅನ್ನೋದು ಮುಕ್ತಿ ಯೋಗ್ಯ ಉತ್ತಮ ಜೀವ ಸಂಬಂಧಿ ಜ್ಞಾನ ಅಂದರೆ ಇವರಿಗೆ ಮುಕ್ತಿ ಯೋಗ್ಯರಿಗೆ ಉತ್ತಮ ಜೀವರಿಗೆ ಸಂಬಂಧಪಟ್ಟಂತಹ ಜ್ಞಾನ ಸೊ ದೈವೀ ಅನ್ನುವುದು ದಿವು ದಿವು ಅಂದ್ರೆ ದಿವ್ಯತ್ವವನ್ನು ಕೊಡುವಂತಹದ್ದು. ಅಂದ್ರೆ ಒಂದು ಇದ್ದದ್ದನ್ನು ಇದ್ದಂತೆ ತಿಳಿಯುವುದು, ಇದ್ದದ್ದನ್ನು ಇದ್ದಂತೆ ತಿಳಿದ ಮೇಲೆ ಅದನ್ನು ಉಪಯೋಗಿಸಿಕೊಂಡು ಫರ್ದರ್ ಸ್ಟೆಪ್ ಆಗುತ್ತೆ. ದೈವಿ ಕಮ್ಸ್ ಟು ದ ನೆಕ್ಸ್ಟ್ ಸ್ಟೆಪ್. ಮಹಾತ್ಮನ ಸ್ಟೆಪ್ ಈಸ್ ಟು ನೋ ದ ವೇ ಇಟ್ ಈಸ್ ದ ಥಿಂಗ್ಸ್ ದಿಸ್ 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 ಅಂತ ನೀವು ಕ್ಯಾಟಗರೈಸ್ ಮಾಡ್ಕೊಂಡ್ಬಿಟ್ರೆ, ಯು ಡಿಟರ್ಮಿನ್ ಆಫ್ಟರ್ ಯು ಹ್ಯಾವ್ ಡಿಟರ್ಮಿನ್ಡ್, ಒನ್ಸ್ ಯು ಹ್ಯಾವ್ ಡಿಟರ್ಮಿನ್ಡ್ ಓ ಇಷ್ಟು ಭಗವಂತನ ಮೇಲೆ ಒಳ್ಳೆ ಒಳ್ಳೆ ಗುಣಗಳಿವೆ, ಇದೆ ನನಗೆ ಮೋಕ್ಷಕ್ಕೆ ಸಾಧಕವಾಗಬೇಕು ಅಂತ ಹೇಳಿ ಯು ಗೋ ನೆಕ್ಸ್ಟ್ ಸ್ಟೆಪ್. ಸೊ ದೈವಿಂಗ್ ಕಮ್ಸ್ ದ ನೆಕ್ಸ್ಟ್ ಸ್ಟೆಪ್. ಮಹಾತ್ಮ ಸ್ಟೆಪ್ ಸ್ಟೆಪ್ ಒನ್ ಆದ್ರೆ ದೈವಿಂಗ್ ಸ್ಟೆಪ್ ಇಸ್ ದ ನೆಕ್ಸ್ಟ್ ಸ್ಟೆಪ್.
ಓಕೆ ಅದೇ. ಸೊ ಅಂಡ್ ಒನ್ ಲಾಸ್ಟ್ ಕ್ವೆಶನ್, ಒಂದು ಲಾಸ್ಟ್ ಪದದಲ್ಲಿ ಒಂದು ರಾಕ್ಷಸಿಗೆ ಒಂದು ರಾಯರು ಒಂದು ಐ ಡೋಂಟ್ ಥಿಂಕ್ ಯಸ್ ಗಿವನ್ ಎನಿ ಎಕ್ಸ್ಪ್ಲನೇಷನ್. ಬಟ್ ರಾಕ್ಷಸಿ ಅಂದ್ರೆ ಜನರಲಿ ಕೆಟ್ಟವರು ಹಾಗೆ ತಕೋಬಹುದಾ, ಇಲ್ಲ ರಾಕ್ಷಸಿ ಸ್ವಭಾವ ಅದಕ್ಕೆ ಒಂದು ಬೇರೆ ಕಡೆ ಬಂದು ಹೇಳಿದ್ದಾರೆ ಎಕ್ಸ್ಪ್ಲನೇಷನ್.
ಇಲ್ಲಿ ಸ್ಪೆಷ್ಟ್ ಆಗಿ ಹೇಳಲಿಲ್ಲ, ಆದರೆ ರಾಕ್ಷಸಿ ಅನ್ನುವುದ ಶಬ್ದಕ್ಕೆ ಇವರು ಸ್ಪಷ್ಟವಾಗಿ ಇಲ್ಲಿ ಅರ್ಥ ಕೊಡದೇ ಇದ್ರು ಕೂಡ ಇದು ಒಂದು ವಿಧವಾಗಿ ಆಸುರೀಮ್ಗೆ ಸಂಬಂಧಪಟ್ಟದ್ದೇ. ರಾಕ್ಷಸೀಮ್ ಆಸುರೀಮ್ ಅನ್ನೋದು ಒನ್ ಫಿಲ್ಸ್ ದಿ ಅದರ್ ಬೇಸಿಕಲಿ. ಸೊ ಆಸುರೀಮ್ ಅನ್ನೋದು ಅಸುರರಿಗೆ ಅಂದ್ರೆ ಅದು ಜಾತಿಗೆ ಹೇಳತ್ತೆ, ಆಸುರೀಮ್ ಅಂತ ಮಾತ್ರ ಹೇಳಿದ್ರೆ ಅಸುರರು ಅಂತ ಎಲ್ಲಾದ್ರೂ ಜಾತ ತಗೊಂಡ್ರೆ ಅಸುರರಲ್ಲಿ ಬ್ಯಾಡ್ ಥಿಂಗ್ ಇದೆ ಅದನ್ನ ರಾಕ್ಷಸ. ಸೊ ಬೇಸಿಕಲಿ ಆಸುರೀಮ್ ರೆಫರ್ಸ್ ದ ಕ್ಯಾಟಗರಿ. ದೆನ್ ಕ್ಯಾಟಗರಿ ಅಂದ್ರೆ ಎಲ್ಲರ ಅಸುರನ್ನು ಇಲ್ಲಪ್ಪ, ಅಸುರರಲ್ಲಿ ಈ ರಾಕ್ಷಸ ಸ್ವಭಾವ ಉಳ್ಳವರು ಸ್ವಭಾವಕ್ಕೆ. ಸೊ ಒನ್ ರೆಫರ್ಸ್ ದ ಕ್ಯಾಟಗರಿ ಅಂಡ್ ದಟ್ ಕ್ಯಾಟಗರಿ ಆ ಸ್ವಭಾವ ಉಳ್ಳವರು. ಸೊ ರಾಕ್ಷಸೀಮ್ ಆಸುರೀಮ್ ಇಟ್ ಒನ್ ಕಾಂಪ್ಲಿಮೆಂಟ್ಸ್ ಆದರ್ ಬೇಸಿಕಲಿ ಟುಗೆದರ್ ದೇ ಟೆಲ್ ಇಲ್ಲಿ ಪ್ರಚುರವಾಗಿ ಜಾಸ್ತಿಯಾಗಿರುವಂತಹ ಕೆಟ್ಟ ಸ್ವಭಾವದವರು ಇದ್ದಾರೆ, ಆ ಕೆಟ್ಟ ಸ್ವಭಾವದವರಿಗೆ ಮಾತ್ರ ನಾಟ್ ಅಸುರ ಜಾತಿ ಪೂರ್ತಿ ಅಲ್ಲ, ಆಸುರೀಮ್ ಅಂತ ಹೇಳಿದ್ರೆ ಅಸುರ ಸಂಬಂಧಿಯಾದದ್ದು, ಅದರಲ್ಲಿ ಕೆಟ್ಟದಾಗಿರುವಂತಹದ್ದು ರಾಕ್ಷಸ. ರಾಕ್ಷಸೀಮ್ ಅನ್ನೋದು ಅಸುರರಲ್ಲಿ ನಾವು ಕೆಡು ಎಲ್ಲಿ ನೋಡ್ತೀವೋ ಅದಕ್ಕೆ ಸಂಬಂಧಪಟ್ಟದನ್ನ ಅದಕ್ಕೆ ರಾಕ್ಷಸೀಮ್ ಅನ್ನೋದು. ಮತ್ತು ಫರ್ದರ್ ಎಕ್ಸ್ಪ್ಲನೇಷನ್ ಕೊಡಲಿಲ್ಲ ಅವರು ರಾಯರು, ಯಾಕಂದ್ರೆ ನಮ್ಗೆ ಆಸುರೀಮ್ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಯಾವ ಭಾವ ಬರುತ್ತೋ ಅದನ್ನು ಆ ಸ್ವಭಾವಕ್ಕೆ ಜೋಡಿಸಿದ ರಾಕ್ಷಸೀಮ್ ಅನ್ನೋದು ಸಪಟ್ಟ ತಗೊಂಡ್ರೆ. ಸೊ ಆಸುರೀಮ್ ಅಸುರ ಸಂಬಂಧಿ ಅಂತ ಹೇಳಿದ್ದಾರೆ, ಅಸುರ ಸಂಬಂಧವಾದ ರಾಕ್ಷಸೀಮ್ ಕೆಟ್ಟ ಸ್ವಭಾವ, ಆ ಪ್ರಕೃತಿ ಸ್ವಭಾವ.
ಓಕೆ, ಯಾಕೆಂದ್ರೆ ಬಿಕಾಸ್ ಈಗ ಗೋಯಿಂಗ್ ಬ್ಯಾಕ್ ಟು ಯುವರ್ ಪ್ರೀವಿಯಸ್ ಒಂದು ಮಹಾತ್ಮಾನ ಹೇಳುವಾಗ ಯಥಾರ್ಥ ಜ್ಞಾನ ಹೇಳಿದರೆ ಇಲ್ಲಿ ಒಂದು ಮೋಹಿನಿಂ ಬುದ್ಧಿ ಭ್ರಂಶಕರಿಂ ಒಂದು ಅದು ಹೇಳಿದ್ದಾರೆ. ಸೊ ದಟ್ ಇಸ್ ವೈ
ಹೌದು
ಐ ಆಮ್ ಜಸ್ಟ್ ಟ್ರೈಂಗ್ ಟು ಲಿಂಕ್ ಬೋತ್ ಆಫ್ ದೆಮ್ ಬಿಕಾಸ್ ಅಲ್ಲಿ ಯಾಕಂದ್ರೆ ಇದು ಒಂದು ಮೋಹಿನಿಂ ಇಸ್ ಗಿವಿಂಗ್ ದಿ ಅದರ್ ಆಪೋಸಿಟ್ ಆಫ್ ಯಥಾರ್ಥ ಜ್ಞಾನ ಆಫ್ ಮಹಾತ್ಮಾನ. ದೆನ್ ಐ ವಾಸ್ ಥಿಂಕಿಂಗ್ ಆಸುರಿ ರಾಕ್ಷಸೀಂ ಶುಡ್ ಬಿ ಮಹಾತ್ಮಾನ, ಮೀನಿಂಗ್ ರಾಕ್ಷಸಿ ಸ್ವಭಾವ ಇಟ್ಸೆಲ್ಫ್ ಇಸ್ ದೇ ಡೋಂಟ್ ಗೆಟ್ ದಿ ಕರೆಕ್ಟ್ ಜ್ಞಾನ ಅನ್ನೋದು ಐ ವಾಸ್ ಟ್ರೈಂಗ್ ಟು ಕಂಪೇರ್.
ಆಕ್ಚುಲಿ ಆಗಿ ಕೊಟ್ಟಿದ್ದಾರೆ, ಇಂಡೈರೆಕ್ಟ್ ಕೊಟ್ಟಿದ್ದಾರೆ ನೋಡ್ರಿ. ದೈವೀಮ್ ಅಂತ ಹೇಳಿದಾಗ ಹೇಗಾದ್ರೆ ಮುಕ್ತಿ ಯೋಗ್ಯ ಅಂತ ಹೇಳಿದ್ದಾರೋ, ಇಲ್ಲಿ ತಮೋಯೋಗ್ಯ ಅನ್ನೋ ಶಬ್ದ ಇಲ್ಲ, ಅಲ್ಲಿ ತಮೋಯೋಗ್ಯ ಅಂತ ಹೇಳಿದಾರೆ. ರಾಕ್ಷಸೀಮ್ ಅನ್ನೋ ತಮೋಯೋಗ್ಯತದ ಸ್ವಭಾವ ಉಳ್ಳವರು ಅಂತ ಅರ್ಥ.
ಓಕೆ ಓಕೆ,
ದೈವಿಂಗ್ ಆಪೋಸಿಟ್ ರಾಕ್ಷಸಿ.
ಓಕೆ ಓಕೆ, ಥ್ಯಾಂಕ್ ಯು.
ಸರಿ ರೀ, ಮತ್ತು ಆದರೆ ನೆಕ್ಸ್ಟ್ ವೀಕ್ ಮತ್ತೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.